ततः सुक्ति प्रबोधकत्व महिमा भावे न तस्मिन् निरतिशया भक्ति उत्पद्येत अतो असौ वर्णनीय ಪರಮಾತ್ಮನಿಗೆ ಯಾವ ಒಂದು ಮಹಿಮೆ ಬಿಟ್ಟರು ಕೂಡ ತನ್ನ ಪೂರ್ಣತ್ವಕ್ಕೆ ಧಕ್ಕೆ ಬರೋದ್ರಿಂದ ಅದನ್ನು ವರ್ಣನೆ ಮಾಡಲೇಬೇಕಾಗಿದೆ. ನಿರತಿಶಯ ಭಕ್ತಿ ಬರೋದಕ್ಕೋಸ್ಕರ ಪ್ರಕೃತ ಸುಪ್ತ ಪ್ರಬೋಧೋ ವಿಷಯ ಭಗವದಧೀನೋ ವಾ ನವಾ ಇತಿ ಸಂದೇಹ. ಈ ಇದರಿಂದ ಎಚ್ಚರ ಕೊಡುವ ದೇವರ ಅಧೀನನೋ ಅಥವಾ ಅಲ್ಲವೋ ಅಂತ ಪ್ರಶ್ನೆ. ಸರ್ವಶ್ಚ ತದಧೀನತ್ವೋಕ್ತಿ ವಿಶೇಷ ಅನುತ್ನಿಶ್ಚ ಸಂದೇಹ ಬೀಜಂ. ಸಂದೇಹಕ್ಕೇನು ಕಾರಣ? ಎಲ್ಲವೂ ಭಗವದ್ ಅಧೀನ ಅಂತ ಹೇಳಿದ್ರಿಂದ ಎಚ್ಚರವೂ ಹೋಗೋದೀನ ಅಂತ ಅರ್ಥ ಆಗುತ್ತೆ. ಆದ್ರೆ ವಿಶೇಷವಾಗಿ ಅದನ್ನು ಹೇಳಿಲ್ಲ, ಆದ್ರಿಂದ ಇರದೇ ಇರಬಹುದು ಅನ್ನೋ ಸಂಶಯ ಕೂಡ ಬರಬಹುದು. ನೈಶ್ವರೇಕಾಧೀನ ಪ್ರಬೋಧ ಇತಿ ಪೂರ್ವಪಕ್ಷ. ಪೂರ್ವಪಕ್ಷ ಹೇಳ್ತಾರೆ ಈಶ್ವರ ಅಧೀನ ಅಲ್ಲ. ನಾವು ಮಲಗೋದು ಸ್ವಪ್ನ ಕಾಣೋದೆಲ್ಲ ದೇವರ ಅಧೀನ ಇರಬಹುದು, ಆದರೆ ಹೇಳೋದು ಈಶ್ವರ ಅಧೀನ ಅಲ್ಲ. ಪ್ರಬೋಧ ಕಾರಣ ನಾಂ ಭೇರಿ ತಾಡನಾಧೀನಾಮ ವಿದರ್ಶನ ದೃಷ್ಟಾಂತ. ಮರಿಗಿದ್ದ ಜೋರ ನಗಾರಿ ಭಾಷೆಯವರು ಎದ್ದುಬಿಟ್ಟ, ಗೊತ್ತಾಯ್ತಾ? ನೋಡಿದ್ರ ದೇವರಿಂದ ಹೇಳಲಿಲ್ಲ, ಯಾರಿಂದ ಎದ್ರೀಗ? ಹೇರಿ ತಾಡನಾದಿಗಳಿಂದ ಎದ್ದ. ಆದ್ರಿಂದಾಗಿನೆ ಇದು ವಿಷ್ಣುವಶ ಅಂತ ಹೇಳೋದಕ್ಕೆ ಕಾರಣ ಇಲ್ಲ ಅವನ ವಾದ. ದಚ ದೇಶ ಮಕಾರಣತ್ವೇ ಹೇತುರಸ್ತಿ ಏನ ಜಾನೀಮ ತತ್ ಪ್ರತೀತಿ ಭ್ರಾಂತಿ ರೀತಿ. ಇನ್ನೇನು ಹೇಳಬೇಕು? ಅದು ಪ್ರತೀತಿ ಭ್ರಾಂತಿ ಅಂತ ಹೇಳಬೇಕು. ಭ್ರಾಂತಿಗೆ ಕಾರಣ ಇಲ್ಲ, ನಿಲ್ಲಿಸಿದ್ರು ನಿದ್ದೆ ಬಂತು, ಪಡೆದ್ರು ಮತ್ತೆ ಎದ್ದ. ಆದ್ರಿಂದ ಪ್ರಬೋಧ ದೇವರ ಅಧೀನ ಅಲ್ಲ. ಅತ ಪರಮಾತ್ಮನಃ ಸುಪ್ತ ಪ್ರಬೋಧಕತ್ವ ಅಭಾವಾತ್ ನ ಮಹೈಶ್ವರ್ಯಮಿತಿ. ಆದ್ರೆ ಏನು ಮಹಾ ಐಶ್ವರ್ಯ ದೇವರದು ಅಂತ ಪ್ರಶ್ನೆ. ಐಶ್ವರ್ಯ ಇರಲಿ, ಮಹಾ ಶ್ರೀಮಂತ ಅವನೇನು ಮಹಾ ಅಂತ ಹೇಳ್ತೇವಲ್ಲ, ಆ ರೀತಿ ಮಹಾ ಅನ್ನೋ ಪದವು ಅವನೇನು ಮಹಾ ಅಂತ ಹೇಳ್ತೇವಲ್ಲ, ಅದೇ ಮಹಾ ಐಶ್ವರ್ಯ ದೇವರದು. ಸಿದ್ಧಾಂತ ಯತ್ ಸೂತ್ರಂ ಪಠಿತ್ವ ವ್ಯಾಜಷ್ಟೇ ಅತ ಇತಿ. ಅದು ಸಿದ್ಧಾಂತ ಹೇಳ್ತಕ್ಕಂಥ ಸೂತ್ರ. ಸುಪ್ತ ಪ್ರಬೋಧೋಪಿ ಅಸ್ಮಾತ್ ಪರಮಾತ್ಮನಃ ಏವ ಭವತಿ ಜೀವಸ್ಯ ತಸ್ಮಿನ್ನೇವ ಸುಪ್ತತ್ವಸ್ಯ ಪ್ರಾಗುಕ್ತತ್ವ. ಸುಪ್ತ ಪ್ರಬೋಧ ಅಪಿ ಸುಪ್ತನು ಹೇಳತಕ್ಕ, ಸುಪ್ತ ಮಲಗಿದವನು, ಪ್ರಬೋಧ ಹೇಳೋದು, ಮಲಗಿದವನು ಹೇಳೋದು ಕೂಡ. ಅನ್ಯ ಅಪಿ ಅಸ್ಮಾತ್ ಪರಮಾತ್ಮನ ಏವ, ಪರಮಾತ್ಮರಿಂದನೇ ಹೊರತು ಬೇರೆಯವರಿಂದ ಅಲ್ಲ. ಏಕೆ ಜೀವಸ್ಯ ತಸ್ಮಿನ್ನೇವ ಸುಪ್ತತ್ವಸ್ಯ ಪ್ರಾಗುಕ್ತತ್ವ. ಅವನಿಂದ ಸುಪ್ತಿ ಅಂದಮೇಲೆ ಅವನಿಂದ ಎಚ್ಚರ ಹಿಂದೆ ಹೇಳಿದರು. ಏನಂತ? ತತೋ ಯಶ್ಯ ಬಂಧ ವಿಪರ್ಯಯೋ, ಬಂಧ ಮೋಕ್ಷಗಳು ಯಾರಿಂದನೋ ಅವನಿಂದನೇ ಎಲ್ಲವೂ ಆಗೋದ್ರಿಂದಾಗಿನೇ ಸುಪ್ತಿ ಕೂಡ ಅವನೇನೆ ಇದು ಬರ್ತಾನೆ. ಆಫೀಸ್ ಹರತನ ನೋಡಕ್ ಹೋಗಿರ್ತಾನೆ. ಎಷ್ಟೊತ್ತಿ ಬರ್ತಾನೆ ಅಂದ್ರೆ ಅವನು ಕಳಿಸ್ ಕರೆದಾಗ ಹೋದ, ಕಳಿಸ್ತಾ ಬರ್ಬೇಕಷ್ಟೇನೆ, ಮತ್ತೆ ತಾನು ಹೋಗ್ತೀನಿ ಅಂತ ಹೇಳೋದಕ್ಕಾಗೋದಿಲ್ಲ. ಗೊತ್ತಾಯ್ತಾ? ಈ ಕೂಡು ಅಂದ್ರೆ ಕೂಡ್ಲೇಬೇಕು. ಸೊ ಕಾಮನ್ ಸೆನ್ಸ್, ದೊಡ್ಡವರ ಅಧೀನದಲ್ಲಿದ್ದಾಗ ಅಲ್ಲಿ ಹೋಗ್ಲಿಕ್ಕೂ ಇಷ್ಟ ಬಂದ ಹೊಲಕ್ಕೆ ಬರೋದಿಲ್ಲ, ಮತ್ತೆ ಇಷ್ಟಪಟ್ಟ ಹೊಲಕ್ಕೆ ಬರೋದಿಲ್ಲ. ಅದೇ ರೀತಿ ಇಷ್ಟ ಬಂದ ವಾಪಸ್ ಬರಲಿಕ್ಕೂ ಬರೋದಿಲ್ಲ. ಅಲ್ಲಿ ಹೋಗಿದ್ದಾರೆ ಯಾವಾಗ ಬರ್ತಾರೋ ಗೊತ್ತಿಲ್ಲ, ಅದು ಸ್ಪಷ್ಟ. ಆದ್ರಿಂದ ಯಾವ ಕಾರಣಕ್ಕೂ ಕೂಡ ಯಾರಿಂದ ಸುಪ್ತಿನೋ ಅವನಿಂದನೇ ಪ್ರಬೋಧ. ನಹಿ ಈಶ್ವರೇಣ ಸ್ವಾಂತ ನಿವೇಶಿತ ತತ್ ಪ್ರೇರಣಾಮಂತರೇಣ ಉದ್ಬೋಧುಂ ಶಕ್ನೋತಿ ಇತಿ ಭಾವ. ನಹಿ ಈಶ್ವರೇಣ ಸ್ವಾಂತರ್ನಿವೇಶಿತ ತತ್ ಪ್ರೇರಣಾಮಂತರೇಣ ಉದ್ಬೋಧುಂ ಶಕ್ನೋತಿ ಇತಿ ಭಾವ. ಪರಮಾತ್ಮ ಅವನನ್ನು ಏನ್ ಮಾಡಿದ್ದಾನೆ? ಈಗ ಗಾಢಾಲಿಂಗನ ಮಾಡ್ಕೊಂಡಿದ್ದಾನೆ. ಅವನಾಗಿ ಬಿಡೋವರೆಗೂ ಕೂಡ ಎತ್ತಿರಾಗ ಸಂಭವ ಇಲ್ಲೇ ಇಲ್ಲ. ದೃಶ್ಯತೆ ಭೇರಿತಾಡನಾದೀನಾಮಿ ಪ್ರಬೋಧ ಹೇತುತ್ವ ತದನಂತರಂ ಪ್ರಬೋಧ ದರ್ಶನ. ದೃಶ್ಯತೆ ಭೇರಿತಾಡನಾದೀನಾಮಿ ಪ್ರಬೋಧ ಹೇತುತ್ವ ತದನಂತರಂ ಪ್ರಬೋಧ ದರ್ಶನ. ಅಲ್ಲೋ ಹಾಗೇನೆ, ಭೇರಿತಾಡನಾದಿಗಳು ವಿವಸಿದ್ರು ಕೂಡ ಭೇರಿತಾಡನಾದಿ ಕಾರಣ ಅಲ್ಲ, ಇನ್ನು ಅನೇಕ ಕಾರಣಗಳು. ಭೇರಿತಾಡನ ಮಾಡದೋದ್ರೆ ಎಳ್ಳೇನು ಇರಬಹುದು. ಭೇರಿತಾಡನಾದಿಗಳಿರ್ತಕ್ಕ ಧ್ವನಿ ಕೂಡ ಯಾರದೇ ಮಧ್ಯೆ ದೇವರದೇ. ಆದ್ದರಿಂದ ಸರ್ವೇಶ್ಚ ವೇದಿಕ ಪದೇ ಲಘುಲೋಕ ಶಬ್ದ ಅಂತ ಹೇಳಿದ ಮೇಲೆ ಅಲ್ಲೂ ನಿಮಿತ್ತ ಆತರೇನೆ, ಆ ಧ್ವನಿ ನಿಯಾಮಕತ್ವ ಪರಮಾತ್ಮನದು. ಅದೇ ರೀತಿ ಪರಿಷತ್ ರಾಜ ಕೂತಿದ್ದಾರೆ, ಏನ್ ಶಿಮಿಕರು ಏನ್ ಮಾಡಿ ಹೇಳಲೇ ಇಲ್ಲ, ಹಾವಾಕಿದ್ರೆ ಹೇಳಲಿಲ್ಲ. ಸೊ ಪ್ರಬೋಧ ಯಾರ ಅಧೀನ? ಈಗ ದೇವರ ಅಧೀನ. ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಇದ್ದವನು ಹೇಗೆ ಹೊರಗೆ ಬರಲಿಕ್ಕೆ ದೇವರೇ ಬಿಡಬೇಕು, ಅದೇ ರೀತಿಯಲ್ಲಿ ನಿದ್ರಾವಸ್ಥೆಯಲ್ಲಿ ಇದ್ದವನು ಹೇಳಬೇಕಾದ್ರೂ ಕೂಡ ದೇವರ ದಯನೇ ಬೇಕು. ನಿದ್ರೆ ಕೊಟ್ಟವನೇ ನಿದ್ರೆ ತೆಗಿಬೇಕು. ದೃಶ್ಯತೆ ಭೇರಿ ಯೇಷ ಇತಿ ಅತ ಕಥಂ ಭಗವದೇಕಾಧೀನ ಇತ್ಯತ ಹಾಗೊಂದು ಹೇಳಿ ಹಾಗೆ ಹೇಳಿದ್ವಲ್ಲ ನಾವು ಅಂತ ಕೇಳಿ ಉತ್ತರ ಕೊಡ್ತಾರೆ. ಯೇಷ ಇತಿ ಸಾವಧಾರಣ ಶ್ರುತಿ ವಿರೋಧಾತ್ ನಿಮಿತ್ತ ಮಾತ್ರ ವಿಷಯ ಪ್ರತ್ಯಕ್ಷಮಿತಿ ಭಾವ. ಸಿಂಪಲ್, ಭೇರಿತಾಡನಾದಿಗಳು ಮುಖ್ಯ ಕಾರಣ ಅಲ್ಲ, ನಿಮಿತ್ತ ಅಷ್ಟೇ. ಭೇರಿತಾಡನಾದಿಗಳು ನಿಮಿತ್ತ, ಆದ್ರೆ ಮುಖ್ಯ ಸಾಧನ ಯಾವುದು? ದೇವರಿಚ್ಛೆನೆ. ಇದು ಅರ್ಥ ಮಾಡ್ಕೊ ಹಿಂದೆ ಹೇಳಿದ್ದಾರೆ, ನಿಮಿತ್ತ ಬೇರೆ ಇಚ್ಛೆ ಬೇರೆ. ಪರಮಾತ್ಮ ನಾವು ಕನಸು ಕೊಡ್ತಾನೆ, ಆದ್ರೆ ಕನಸನ್ನು ಕೊಡೋ ನಿಮಿತ್ತ ಏನ್ ಮಾಡ್ಕೊತಾನೆ? ಅವನ ವಾಸನ ನಿಮಿತ್ತ ಮಾಡ್ಕೊಂಡು ಕೊಡ್ತಾನ. ಆದ್ರಿಂದಾಗಿನೆ ಅವನ ಇಚ್ಛಾ ನಿಮಿತ್ತ, ಅವನ ವಾಸನಗಳೆಲ್ಲ ಉಪಾದಾನ ಕಾರಣ. ಅದೇ ರೀತಿಯಲ್ಲಿ ಭೇರಿತಾಡನಾದಿಗಳೇನವಲ್ಲ, ನಿಮಿತ್ತ ಅಷ್ಟೇ ಹೊರತು ಏನಿಲ್ಲದೆ ಎಚ್ಚರ ಆಗ್ಬೋದು. ಬೇರೆ ತಾಂಡ ಮಾಡಿದ್ರೆ ಹೇಳ್ತಾರ ನಿಯಮ ಇದೆ. ಹಾಗಿದ್ರೆ ಏನಿಲ್ಲ, ಸುಮ್ಮನೆ ಹೇಳೋದಿಲ್ವಾ? ಸುಮ್ಮನೆ ಎದ್ದ ಮೇಲೆ ಬೇರೆ ತಾಂಡ ಅಂತ ಏನಾಯ್ತು? ಈಗ ಬೇರಿತಾಡನ ಅಂಬೋದು ಮಧ್ಯೆ ಬಂದಿತ್ತು. ನಿತ್ಯ ಬೇರಿತಾಡನ ಮಾಡಿ ಹೆಂಸೋ ಪದ್ಧತಿ ಇದೆ ಎಲ್ಲರೂ ಕೂಡ. ಅದರ ಬಿಟ್ಕೊಂಡೆ ಹೇಳೋ ಅಭ್ಯಾಸಕರು ಇದ್ರು ಕೂಡ ಅನೇಕರು ಅರಾಮಿಲ್ದಾನೆ ಹೇಳ್ತಾರೆ ಹೋಗ್ತಾನೆ. ಮತ್ತಿದ್ದವ್ರು ಹೇಳಬೇಕು ಅಂತ ಏನಿಲ್ಲ, ಅದರ ಮಾಡಿದ್ರು ಕೂಡ ಹೇಳಬೇಕು ಅಂತಿಲ್ಲ, ಅದೇ ಕೇಳಿಸೋದಿಲ್ಲ. ಅದನ್ನು ಗೊತ್ತಿಲ್ಲದೆ ಗೊತ್ತಿರ್ತಾರೆ ಅದನ್ನ. ಇವೆಲ್ಲ ಯಾವ್ದು ಏನ್ ತೋರಿಸ್ತಾ ಇದೆ, ನಿತ್ಯ ಅನುಭವ ಇದೆ. ಎದ್ವಿ ಅಂದ್ರೆ ದೇವರದಯ, ಅದಕ್ಕೆ ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಅಂತ ಯಾತಕ್ಕೆ ಹೇಳ್ಬೇಕು ಅಂದ್ರೆ ದೇವರು ನಮಗೆ ಎಚ್ಚರ ಕೊಟ್ಟಿದ್ದಾನೆ ಅಂತ ಅರ್ಥ. ಇದು ಸಾವಧಾರಣ ಶ್ರುತಿ ವಿರೋಧಾತ್ ನಿಮಿತ್ತ ಮಾತ್ರ ವಿಷಯ ಪ್ರತ್ಯಕ್ಷ ವಿತಿಫ. ಪ್ರತ್ಯಕ್ಷ ವಿರೋಧ ತರಲಿಲ್ಲ ನಾವೀಗ, ಪ್ರತ್ಯಕ್ಷಕ್ಕೆ ವಿರೋಧ ಹೇಳ್ತಾರೆ. ಪ್ರತ್ಯಕ್ಷ ಬಾಧಕ ಅಲ್ಲ, ಪ್ರತ್ಯಕ್ಷ ಪ್ರೂವ್ ಮಾಡ್ತಾ ಇದೆ ಅಷ್ಟೇ. ನಿಮಿತ್ತ ಅಂತ ಹೇಳುತ್ತೆ ಹೊರತು ಅದು ಮುಖ್ಯ ಕಾರಣ ಅಂದ್ರೆ ನಾನು ದೇವರೇನಿ. ಅತಃ ಸುಪ್ತಿ ಪ್ರಬೋಧಕತ್ವೇನ ಅತಿ ಮಹಾತ್ಮವತೋ ಹರೇ ಹೇ ಭಕ್ತಿ ಸುಪ್ತಾ ಇತಿ ಸಿದ್ಧ. ಆದ್ದರಿಂದ ಸುಪ್ತ ಪ್ರಬೋಧಕತ್ವ ಅನ್ನೋದು ಅತ್ಯಂತ ಮಹಾತ್ಮ್ಯವಾದ್ದರಿಂದ ಇದೆಲ್ಲ ದೇವ್ರ ಮಹಿಮೆ ಯಾವಲೋ ಗೊತ್ತಾಗಬೇಕು ಅಂತ ತಿಳ್ಕೋಬಾರದು. ಪ್ರತಿನಿತ್ಯ ಗೊತ್ತಾಗುತ್ತೆ ಅಂತ ಅರ್ಥ. ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲಿ ದೇವ್ರ ಮಹಿಮೆ ಗೊತ್ತಾಗುತ್ತೆ. ನಮಗೇನು ಯಾವುದೋ ಒಂದು ದೊಡ್ಡ ವಿಷಯ ಆದಾಗ ಅವು ದೇವ್ರ ದಯ ಅಂತ ಹೇಳ್ತೇವೆ, ಗೊತ್ತಾಗುತ್ತೆ. ಯಾವ್ದು ದೊಡ್ಡ ಲಾಟ್ರಿ ಗಿಟ್ರಿ ಬಂದ್ರೆ ಭಾರಿ ಕೆಲಸಗಳಾದಾಗ ದೇವ್ರ ದಯ, ಉಳಿದಂತೆ ದೇವ್ರ ದಯ ಅಂತ ತಿಳ್ಕೊಳ್ಳೋದಿಲ್ಲ. ಬಟ್ ದೇವ್ರ ದಯ ತಿಳ್ಕೊಂಡ್ರೆ ಏನ್ ಮಾಡ್ಬೇಕು? ಈಗ ಪ್ರತಿ ಕ್ಷಣದಲ್ಲೂ ಕೂಡ ಏನದು ದೇವ್ರ ದಯನೇ. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಸ್ನನ್ ಗಚ್ಚನ್ ಸ್ವಪನ್ ಶ್ವಶನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ ನಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್. ಭಗವದ್ಗೀತೆ ಹೇಳಬೇಕು, ಪ್ರತಿ ಕೆಲಸವೂ ಕೂಡ ದೇವರ ಅಧೀನದಲ್ಲಿ ನಡೀತಿರೋದ್ರಿಂದ ನಾವು ದೇವರನ್ನು ತಿಳ್ಕೋಬೇಕಾದ್ರೆ ಯಾವುದೋ ಒಂದು ಕಾರಣ ಹುಡುಕಬಾರದು. ಪ್ರತಿ ಇರೋದೇ ಒಂದು ದೇವರ ಅನುಗ್ರಹ ಅಂತ ತಿಳ್ಕೊಂಡ್ರೆ ಆಯ್ತು. ಸಯೇವಾ ಚ ಕರ್ಮ ಅನುಸ್ಮೃತಿ ಶಬ್ದ ವಿಧಿಭ್ಯ ಓಂ. ಹಾಗೆ ಕೆಲವು ಪ್ರಶ್ನೆಗಳು. ಓಂ ಸಯೇವ ಚ ಕರ್ಮ ಅನುಸ್ಮೃತಿ ಶಬ್ದ ವಿಧಿಭ್ಯ ಓಂ ನಚ ಕೇಶಾಚಿತ್ ಸ್ವಪ್ನಾಧಿಕರ್ತಾನದು ಸರ್ವೇಶಾಮಿತಿ. ಈ ಪ್ರಶ್ನೆ ಆಯಿತು. ಸ್ವಪ್ನ ದೇವರಧೀನ, ಅದು ಎಲ್ಲರಿಗೂ ಸ್ವಪ್ನ ಕೊಡೋ ದೇವರು ಅಂತ ಹೇಳಬೇಡ್ರಿ. ಕೆಲವರಿಗೆ ದೇವರು ಕೊಡ್ತಾನೆ, ಕೆಲವರಿಗೆ ಬೇರೆ ರೀತಿ ಆಗ್ಬೋದಲ್ಲ ಅಂತ ಇನ್ನೊಂದು ಪ್ರಶ್ನೆ. ಬಟ್ ನಮ್ಮ ದೀನ ಅನ್ನೋ ಪ್ರಶ್ನೆ ಮುಗಿದೋಯ್ತು. ದೇವರಧೀನ ಅಂತಾನು ಒಪ್ಪಿಕೊಂಡ, ಅದು ಎಲ್ಲವೂ ದೇವರಧೀನ ಅಂತ ಹೇಳಬೇಡಿ. ಕೆಲವರಿಗೆ ಸ್ವಪ್ನಾದಿಗಳನ್ನು ದೇವರು ಕೊಡ್ತಾನೆ. ಅದಕ್ಕೆ ಸಾಧಿ ಶಬ್ದ ಇಟ್ಟಿದ್ರಿಂದ ಜಾಗ್ರತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತ ಅವಸ್ಥೆ ಮೂರೂ ಕೂಡ ಕೆಲವರಿಗೆ ದೇವರು ಮಾಡಲಿ, ಎಲ್ಲರಿಗೂ ಮಾಡಬೇಕು ಅಂತ ಯಾಕೆ ಹೇಳ್ತೀರಿ ಅಂದ್ರೆ ಉತ್ತರ ಕೊಡ್ತಾರೆ. ಸಯೇವ ಅವನೇ ಕೊಡ್ತಾನೆ, ಬೇರೆಯವರಲ್ಲ. ಯಾಕೆ? ಕರ್ಮ ಅನುಸ್ಮೃತಿ ಶಬ್ದ ವಿಧಿಭ್ಯ ಇಷ್ಟು ಕಾರಣ ಇದೆ. ಕರ್ಮ ಒಂದು, ಅನುಸ್ಮೃತಿ ಒಂದು, ಶಬ್ದ ಒಂದು, ವಿಧಿ ಒಂದು. ಅದಕ್ಕೆ ಬಹುವಚನ ವಿಧಿಭ್ಯ. ಏಷ ಏವ ಸಾಧು ಕರ್ಮಕಾರ ಇತಿ ಕರ್ಮಣಿ ಅವಧಾರಣಾತ್. ಎಲ್ಲಾ ಕರ್ಮವನ್ನು ಅವನೇ ಮಾಡಿಸ್ತಾನ. ಅದರಿಂದ ಹಾಗೆಯೇ ವಾಸನೆ ಬರಬೇಕು ಕೂಡ ದೇವರ ಅನುಗ್ರಹದಿಂದ. ವಾಸನಾಜನ್ಯವಾದದ್ದು ಸ್ವಪ್ನ. ಪ್ರದರ್ಶಕಸ್ತು ಸರ್ವೇಷಾಂ ಸ್ವಪ್ನಾದೇರೇಕ ಏವತು ಪರಮಃ ಪುರುಷೋ ವಿಷ್ಣು ತಥೋನ್ಯೋ ನಾಸ್ತಿ ಕಶ್ಚನ ಇತ್ಯನುಸಾರಿ ಸ್ಮೃತಿಶ್ಚ. ಪ್ರದರ್ಶಕಸ್ತು ಸರ್ವೇಷಾಂ, ನೋಡಿ, ಸರ್ವೇಷಾಂ ಪ್ರದರ್ಶಕ. ಕೇಕೇಶಾಂ, ಕೆಲವರಿಗೆಲ್ಲ, ಎಲ್ಲರಿಗೂ ಸ್ವಪ್ನ ಕೊಡೋನು ಯಾರು ಅಂದ್ರೆ, ಸ್ವಪ್ನಾದೇಹೆ ಮೂರು ಅವಸ್ಥೆಗಳನ್ನು ಕೊಡೋದು ಯಾರು ಅಂದ್ರೆ ಏಕ ಏವತು ಒಬ್ಬನೇನೆ. ಪರಮಃ ಪುರುಷೋ ವಿಷ್ಣು ತಥೋನ್ಯೋ ನಾಸ್ತಿ ಕಶ್ಚನ, ಅವನೇ ಪರಮಪುರುಷನಾದ ವಿಷ್ಣು. ಅವನಿಂದ ಬೇರೆಯವರ ಯಾರು ಇಂಥ ಅವಸ್ಥಾ ತ್ರಯ ಕೊಡತಕ್ಕಂಥ ಶಕ್ತಿ ಹೊಂದಿಲ್ಲ. ಏಷ ಇದೇನಿದು ಕರ್ಮ ಅನುಸ್ಮೃತಿ ಶಬ್ದ ವಿಧಿಭ್ಯ. ಏಷ ಏವ ಏಷ ಸ್ವಪ್ನಾನ್ ಪ್ರದರ್ಶಯತಿ ಏಷ ಪ್ರಬೋಧಯತಿ ಏಷ ಏವ ಪರಮಃ ಆನಂದ ಇತಿ ಚ ಶ್ರುತಿ ಶಬ್ದ. ಆತ್ಮಾನಮೇವ ಲೋಕಂ ಉಪಾಸೀತ ಇತಿ ಚ ವಿಧಿ. ಮತ್ತೆ ಉಪಾಸನೆ ಮಾಡಬೇಕಾದ ಯಾರನ್ನ ಮೋಕ್ಷಕ್ಕೋಸ್ಕರ ವಿಷ್ಣುವಂತೆ ಹೇಳಿ ಮೇಲೆ ಅವನೇ ಸರ್ವೋತ್ತಮನಾದ್ದರಿಂದ ವಿಷ್ಣುರೇವ ವಿಜಿಜ್ಞಾಸ ಸರ್ವಕರ್ತ ಆಗಮೋದಿತ. ಸರ್ವಕರ್ತ ಅಂತ ಹೇಳಿದಾಗ ಸ್ವಪ್ನಾವಸ್ಥಾ ಇತ್ಯಾದಿಗಳ ಅವಸ್ಥಾಕರ್ತ ಕೂಡ ಪರಮಾತ್ಮನೇ. ಅದಕ್ಕಾಗಿ ಕರ್ಮ ಅನುಸ್ಮೃತಿ ಶಬ್ದ ವಿಧಿಭ್ಯ ಸೇವ ಚ. ಇದರಿಂದ ಏನು ಗೊತ್ತಾಯಿತು? ಮಾಧ್ವರಿ ಮಾತ್ರ ಕೆಲವರು, ಬೇರೆಯವರು ಮಾತ್ರ ಕೆಲವರು ಆಗಲೇ ತಿಳ್ಕೊಳಕ್ ಹೋಗಬಾರದು. ಎಲ್ಲರಿಗೂ ಕೂಡ ಸ್ವಪ್ನಾದಿ ಪ್ರೇರಕನಾದವನು ಯಾರೋ ವಿಷ್ಣುವೇ ಆಗಿದ್ದಾನೆ. ಇದು ಸಿದ್ಧಾಂತ. ತತ್ರ ಭಗವತ್ ಪ್ರಾಪ್ತಿ ಸಾಧನ ಭಕ್ತ್ಯರ್ಥಂ ಸರ್ವಾವಸ್ಥಾನಾಂ ತದಧೀನತ್ವ ಮಹಿಮ್ನಃ ನಿರೂಪಣಾತ್ ಅಸ್ತಿ ಶಾಸ್ತ್ರಾದಿ ಸಂಗತಿ. ಭಗವತ್ ಪ್ರಾಪ್ತಿ ಸಾಧನ ಭಕ್ತ್ಯರ್ಥಂ. ಸೊ ಭಗವತ್ ಪ್ರಾಪ್ತಿ ಸಾಧನ ಯಾವುದು? ಭಕ್ತಿ ಒಂದೇ. ನಾಹಂ ತವೇದೇ ನ ತಪಸ ನ ದಾನೇನ ನ ಚೇಜ್ಜಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಮ್ಯಥ. ಭಕ್ತ್ಯಾತು ಅನನ್ಯಯ ಶಕ್ಯ ಅಹಮೇವಂ ವಿಧೋ ಅರ್ಜುನ. ಅದಕ್ಕೆ ಮೋಕ್ಷಕ್ಕೆ ಸಾಧನ ಯಾವುದು ಅಂದ್ರೆ ಭಕ್ತಿನೇ. ಮುಕ್ತಿ ಅದಕ್ಕೆ ಸಾಧನ ಭಕ್ತಿ. ಸರ್ವ ಅದಕ್ಕೆ ಬೇಕಾದದ್ದು ವಿಶೇಷವಾದ ಮಹಾತ್ಮ್ಯ ಜ್ಞಾನ. ಅದಕ್ಕೆ ಹೇಳ್ತಾರೆ ಸರ್ವಾವಸ್ಥಾನಾಂ ಭಗವದ್ ಅನಧೀನತ್ವೇ ಚ ನ ತಸ್ಮಿನ್ ನಿರತಿಶಯ ಭಕ್ತಿ ಭವೇತ್ ಅತಃ ತಸ್ಮಿನ್ ನಿರೂಪಣೀಯಂ. ಸರ್ವರ ಅವಸ್ಥೆಗಳು ಮತ್ತು ಸರ್ವಕಾಲದ ಅವಸ್ಥೆಗಳು. ಇಲ್ಲಿ ಎರಡು ಪ್ರಶ್ನೆಗಳು. ಮತ್ತೆ ಕೆಲವರಿಗೆ ಹಾಗೆ ಮಾಡ್ತಾನೆ, ನಮಗೂ ಜಾಗೃತ ವ್ಯವಸ್ಥೆಗಳನ್ನ ಕೆಲವು ಕಾಲ ಕೊಡ್ತಾನೆ, ಆಮೇಲೆ ಕೊಡ್ಲಿಕ್ಕಿಲ್ಲ ಅಲ್ಲ. ಎಲ್ಲಾ ಕಾಲಕ್ಕೂ ಎಲ್ಲಾ ಅವಸ್ಥೆಗಳು ಅವನೇ, ಎಲ್ಲರಿಗೂ ಎಲ್ಲ ಅವಸ್ಥೆಗಳು. ಸರ್ವೇಂದ್ರಿಯ ಪ್ರೇರಕೇಣ ಅಂತ ಹೇಳಿದಾಗ ಸರ್ವ ಇಂದ್ರಿಯಗಳು ಪ್ರೇರಕ ಅವನು, ಸರ್ವರ ಇಂದ್ರಿಯಗಳಿಗೂ ಪ್ರೇರಕ ಅವನು. ಅರ್ಥಾತ್ ಎರಡರ್ಥ, ಸರ್ವರ ಇಂದ್ರಿಯಗಳಿಗೂ ಮತ್ತು ಸರ್ವ ಇಂದ್ರಿಯಗಳಿಗೆ. ಅದೇ ರೀತಿ ಸರ್ವ ಅವಸ್ಥೆಗಳಿಗೂ, ಸರ್ವರ ಸರ್ವ ಅವಸ್ಥೆಗಳಿಗೂ ಯಾರು ಕಾರಣ? ವಿಷ್ಣುವೇ ಕಾರಣ. ಅದನ್ನು ಹೇಳೋದಕ್ಕೆ ಹೊರಟಿದ್ದೆ. ಅದು ನಿರತಿಶಯವಾದ ಭಕ್ತಿ ಬರಬೇಕು. ಪ್ರಕೃತ ಅವಸ್ಥಾ ಏವಾತ್ರ ವಿಷಯ, ಪ್ರಕೃತವಾದ ಅವಸ್ಥೆ ಇಲ್ಲಿ ವಿಷಯ. ಕಿಂ ಸರ್ವಜೀವಾನಾಂ ಸರ್ವಕಾಲೀನ ಭಗವದಧೀನ ಅಥ ಕೇಶಾಂಚಿತ್ ಕಿಂಚಿತ್ ಕಾಲೀನ ಇತಿ ಸಂದೇಹ. ಈ ಸರ್ವಜೀವರಿಗೂ ಸಾರ್ವಕಾಲೀನವಾಗಿ ಭಗವದಧೀನತ್ವ ಉಂಟೋ ಜಾಗ್ರತ ವ್ಯವಸ್ಥೆಗಳಿಗೆ, ಅಥವಾ ಕೆಲವರಿಗೆ ಮಾತ್ರ ಕೆಲವು ಸಮಯದಲ್ಲಿ ಉಂಟು? ಎರಡು ಪ್ರಶ್ನೆನೂ ಬಂತು. ಕೆಲವರಿಗೆ ಮಾತ್ರ ಉಂಟು, ಕೆಲವು ಸಮಯದಲ್ಲಿ ಉಂಟು ಅಂತ ಪ್ರಶ್ನೆ ಮಾಡಬಹುದಲ್ಲ ಅಂತ ಕೇಳಿದರೆ, ಅವಸ್ಥಾ ಭಗವದಧೀನ ಇತ್ಯುಕ್ತ ವಾಕ್ಯಸ್ಯ ಉಭಯಾರ್ಥ ಸಂಭವ ಸಂದೇಹ ಬೀಜಂ. ಏನು ಸಂದೇಹಕ್ಕೇನು ಕಾರಣ ಅಂದ್ರೆ, ಅವಸ್ಥೆ ಭಗವದಧೀನ ಅಂತ ಹೇಳಿದರೆ ಕೆಲವೊಂದು ಸೇರಿಸಿಕೊಳ್ಳೋ ಚಾನ್ಸಸ್ ಇದೆ, ಆದ್ರೆ ಅದೇ ಸಂದೇಹಕ್ಕೆ ಕಾರಣ. ನಾ ಸರ್ವೇಷಾಂ ಸಾರ್ವಕಾಲೀನ ಅವಸ್ಥಾ ಭಗವದಧೀನಾಹ ಕಿಂ ನಾಮ ಕೇಶಾಂಚಿತ್ ಕಿಂಚಿತ್ ಕಾಲೀನ ಇತಿ ಪೂರ್ವ ಪಕ್ಷ. ಕೇಶಾಂಚಿತ್ ಒಂದು, ಕಿಂಚಿತ್ ಕಾಲೀನ ಒಂದು, ಕೆಲವರಿಗೆ ಮಾತ್ರ ಮತ್ತು ಕೆಲವು ಕಾಲದಲ್ಲಿ ಮಾತ್ರ ಅಂತ ಪೂರ್ವ ಪಕ್ಷೀಯವಾದ. ರಾಜಾದೀನಾಂ ಖಂಡೇಶತ್ವ ದರ್ಶನ ದೃಷ್ಟಾಂತ. ಚೀಫ್ ಮಿನಿಸ್ಟರ್ ಇದ್ದಾರೆ, ಎಲ್ಲ ಕಾಲಕ್ಕೊಬ್ಬನೆ ಚೀಫ್ ಮಿನಿಸ್ಟರ್, ಒಂದು ಕಾಲಕ್ಕೊಬ್ಬನಿದ್ರೆ ಸಾಕಾಗಿದೆ ಅಂತ ಸ್ಥಿತಿ. ಅಂದಮೇಲೆ ಎಲ್ಲ ಕಾಲಕ್ಕೂ ಅಲ್ಲ, ಮತ್ತೆ ಎಲ್ಲ ರಾಜ್ಯಕ್ಕೊಬ್ಬನೇ ಅಲ್ಲ, ಒಬ್ಬೊಬ್ಬ ರಾಜ್ಯಕ್ಕೊಬ್ಬನು ಮುಖ್ಯಮಂತ್ರಿ ಹೇಗೋ, ಮತ್ತು ಒಂದೊಂದು ರಾಜ್ಯಕ್ಕೂ ಕೆಲವು ಕಾಲದಲ್ಲೂ ಮುಖ್ಯಮಂತ್ರಿ ಹೇಗೋ, ಅದೇ ರೀತಿ ಅವಸ್ಥಾತ್ರಯ ಪ್ರೇರಕತ್ವ ಕೆಲವರಿಗೆ ಮಾತ್ರ ಇರಲಿ, ಅದು ಕೆಲವು ಕಾಲಕ್ಕೆ ಮಾತ್ರ ಇರಲಿ ಅಂತ ಪೂರ್ವ ಪಕ್ಷ. ಲೋಕದಲ್ಲಿ ಅದೇ ಹೆಚ್ಚು ಕಾಣಿಸ್ತಾ ಇದೆ, ಲೋಕದಲ್ಲೆಲ್ಲ ಅಧಿಕಾರಿಗಳು ಬದಲಾಗೋದು ಕಾಣ್ತಾ ಇದೆ. ಅದೇ ರೀತಿ ಆಗಲಿ, ನಚ ಲೋಕವಿಲಕ್ಷಣಂ ಈಶ್ವರಸ್ಯ ರಾಜಾದೀನಾಂ ಖಂಡೇಶತ್ವ ದರ್ಶನ. ಖಂಡೇಶತ್ವ ಅಂದ್ರೆ ಏನು? ಅಖಂಡ ಅಂದ್ರೆ ಟೋಟಲ್, ಖಂಡ ಅಂದ್ರೆ ಪಾರ್ಶಿಯಲ್. ಸೊ ಪಾರ್ಶಿಯಲ್ ಆಧಿಪತ್ಯ ಯಾಕೆ ಒಪ್ಪಬಾರದು? ರಾಜಾದಿಗಳಿಗೆ ಖಂಡಿದೆ. ನಚ ಲೌಕಿಕ ವಿಲಕ್ಷಣಂ ಈಶ್ವರಸ್ಯ ಖಂಡ ಪ್ರೇರಕತ್ವ ಅಭ್ಯುಪಗಂತುಂ ಶಕ್ಯತೆ. ಇಲ್ಲ, ಈಶ್ವರ ಹಾಗಲ್ಲಾದ್ರೆ ಹಾಗೆಲ್ಲ ಹೇಳಬಾರದು. ನೀವು ಲೋಕ ವಿಲಕ್ಷಣ ಹೇಗೆ ಒಪ್ಪಲಕ್ಕಾಗುತ್ತೆ? ಯಾವುದೇ ಒಪ್ಪಿದ್ರೆ ಹೇಗಿರಬೇಕು? ಲೋಕಕ್ಕೆ ಅದು ಒಂದು ರೀತಿ ಹೊಂದಾಣಿಕೆ ಇರಬೇಕು. ಲೋಕದಲ್ಲಿ ಏನು ಕಂಡಿದೆಯೋ ಅದನ್ನ ಎಕ್ಸ್ಟೆಂಡ್ ಮಾಡ್ಕೋಬಹುದು ಅಷ್ಟೇ. ಲೋಕದಲ್ಲೇ ಕಂಡಿಲ್ಲ ಅಂದ್ಮೇಲೆ ಯಾಕೆ ಎಕ್ಸ್ಟೆಂಡ್ ಮಾಡ್ಕೋಬೇಕು ಅದನ್ನ ಅಂತ ಅವನು ವಾದ. ಹೌದು, ಅಲ್ಲ 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 ಅಲ್ಲ, ಕೇಳೋದು ಹೇಗೆ ಅಂದ್ರೆ ಹಾಗಲ್ಲ. ಈ ಸ್ವಪ್ನಗಳಿದೆ, ಈಗ ನಿಮಗೊಂದು ಸ್ವಪ್ನ ಬಿತ್ತು. ಈಗ ಯಾರಿಂದ ಬಿತ್ತು? ದೇವರಿಂದ. ಅದಕ್ಕೆ ಇನ್ನೊಬ್ಬರಿಗೂ ಸ್ವಪ್ನ ಬಿತ್ತು, ಅದು ಯಾರಿಂದ ಬಿತ್ತು ಅಂತ ಕೇಳಿದ್ರೆ ಅದು ದೇವರಿಂದ. ಅದು ಎಲ್ಲರಿಗೂ ದೇವರಿಂದ ಅಂತ ಹೇಳಬೇಡಿ, ನೂರಾರು ಜನಕ್ಕೋ ಸಾವಿರಾರು ಜನಕ್ಕೋ ಹೇಳ್ರಿ, ಎಲ್ಲರಿಗೂ ಅಂತ ಹೇಳಬೇಡಿ. ಇದು ಅವನ ವಾದ. ಎಲ್ಲರಿಗೂ ಸ್ವಪ್ನ ದೇವರಿಂದ ಬೀಳುತ್ತೆ ಅಂತ ಹೇಳಬಾರ್ದು, ಕೆಲವರಿಗೆ ಬೀಳಬಹುದು ಅಷ್ಟೇ. ಉದಾಹರಣೆಗೆ ಎಲ್ಲರೂ ಕೂಡ ಫ್ಯಾಕ್ಟ್ರಿಯಲ್ಲೇ ಕೆಲಸ ಮಾಡಬೇಕು ಅಂತೇನಿಲ್ಲ, ಲೋಕದಲ್ಲಿ ಕಂಡಿದೆ ತಾನೇ. ಈಗ ಬೇರೆ ಕಡೆ ಕೆಲಸ ಸ್ವಂತ ಮಾಡೋರು ಇದ್ದಾರೆ ಕೆಲವರೆಲ್ಲ, ಗೊತ್ತಾನೆ, ಸಂಬಳ ಬರುತ್ತೆ, ಸುಖವಾಗಿದ್ದಾರೆ, ಬಂದು ಕಾಮನ್ ಅಷ್ಟೇ ಹೊರತು. ಆದ್ರೆ ಎಲ್ಲರೂ ಕೂಡ ಒಂದೇ ಕಡೆಗೆ ಸಾಫ್ಟ್ವೇರ್ ಇಂಜಿನಿಯರ್ ಒಂದೇ ಕಂಪನಿ ಮಾಡಬೇಕು ಅಂತ ಅರ್ಥನ? ಅದೇ ದೇವ್ರು ಒಂದೇ ಕಡೆಯಿಂದ ಎಲ್ಲರಿಗೂ ಒಬ್ಬನೇ ಕೊಡಬೇಕು ಅಂತ ಅರ್ಥನ? ಏನೇ ಇಲ್ಲ, ಲೋಕದಲ್ಲಿ ಹಾಗೆ ತಾನೆ ನಡೆದಿರೋದು. ಈಗಾಗಲೇ ನಿಮಗೆ ಮಾರಿಯಮ್ಮ ಎಲ್ಲಮ್ಮ ನಮಗೆ ದೇವರು ವಿಷ್ಣು ಅಂತ ಆ ಥರ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಲೋಕದಲ್ಲಿ ಹಾಗೆ ತಾನೆ ನಡೀತಿರೋದು, ಶೈವರಿಗೆ ಶಿವ ವಿಷ್ಣು ವೈಷ್ಣವರಿಗೆ ವಿಷ್ಣು ಅಂತ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದಾರಲ್ಲ, ಹಾಗೆ ಯಾಕೆ ಆಗಬಾರದು ಅಂತ ಅವನು ವಾದ. ನೋಡೋದಕ್ಕೆ ಏನಿಸುತ್ತೆ? ಅದು ಹೆಚ್ಚು ಪ್ರಾಬಬಲ್, ಯಾಕೆ ಲೋಕದಲ್ಲಿ ಹಾಗೆ ಕಾಣಿಸ್ತಾ ಇದೆ. ಒಬ್ಬೊಬ್ಬ ರಾಜ್ಯಕ್ಕೊಬ್ಬನು ಮುಖ್ಯಮಂತ್ರಿ ಇರೋ ಹಾಗೆ ಕೆಲವು ಕೆಲವು ದೇವತೆಗಳಿಗೆ ಕೆಲವು ಕೆಲವು ಸ್ವಪ್ನ ಕೊಡ್ತಾರೆ, ವಿಷ್ಣುವೇ ಯಾಕೆ ಕೊಡಬೇಕು ಎಲ್ಲರಿಗೂ ಕೂಡ? ಅರ್ಥ ಆಯ್ತಾ? ಮತ್ತೆ ಅವ್ರಿಗೆ ಪಾಪ ಆ ವಿಶೇಷ ಆಯಾಸ ಆಗೋದಿಲ್ಲ, ದೇವ್ರ ಪೂಜೆ ಮಾಡೋದಿಲ್ಲ ಮತ್ತೆ ಯಾಕೆ? ಎಲ್ಲರೂ ದೇವ್ರ ಪೂಜೆ ಮಾಡಿದ್ರೆ ದೇವರಿಗೆ ಎಷ್ಟು ಪ್ರೀತಿ ಆಗುತ್ತೆ ಮೇಲೆ, ಹೌದಲ್ಲ? ಅದು ದೇವ್ರಿಗೆ ಸ್ವಲ್ಪ ರೆಸ್ಟ್ ಕೊಡೋಲ್ಲ, ಗೊತ್ತಾಯ್ತಾ? ಅದು ಹೇಳ್ಬಿಟ್ರೆ ಏನು ಮಾಡ್ಬೋದಾಗ? ಅವ್ರಿಗೆ ದೇವರಿಗೆ ಏನೇನು ಬಿಡುವಲ್ದಾಗಬಿಡುತ್ತೆ ಆಮೇಲೆ. ಆದ್ರಿಂದ ನಾವು ದೇವ್ರ ಪೂಜೆ ಮಾಡೋದಿಲ್ಲಪ್ಪ, ಅದ್ರ ದೇವ್ರಿಗೆ ಬಾರ ಹೆಲ್ಪ್ ಮಾಡ್ತೀವಿ. ಆ ಮೂಲಕ ನಾವು ದೇವ್ರಿಗೆ ಏನು ಮಾಡ್ತೇವೆ? ಹೆಲ್ಪ್ ಮಾಡ್ತೇವೆ. ಆ ರೀತಿ ಮಾಡಿ ಏನು ಮಾಡ್ಬೇಕಾಗ? ಅದಕ್ಕೆಲ್ಲ ಉತ್ತರ ಕೊಡಬೇಕು. ಯಾಕೆ ಲೋಕ ವಿಲಕ್ಷಣತ್ವ ಹೇಳೋದು ಕೊಟ್ಟರೆ ಹೇಳಬೇಡಿ ಅಂತ ಹೇಳ್ತಾನೆ. ಅದಕ್ಕೆ ಶಾಸ್ತ್ರಯೋನಿತ್ವ ಅಂತ ಹೇಳಿದ ಮೇಲೆ ಲೋಕ ವಿಲಕ್ಷಣತ್ವನೇ ಹೇಳಬೇಕು, ಗೊತ್ತಾಯ್ತಾ? ಶಾಸ್ತ್ರದಲ್ಲಿರೋದೆಲ್ಲ ಏನದು? ನಮಗೆ ಎರಡು ಕಾಲ ಇದೆ, ನಾವು ಮೌಂಟ್ ಎವರೆಸ್ಟ್ ಹತ್ತಿಲ್ಲ, ಅದರಿಂದ ಯಾರೂ ಹತ್ತಿಲ್ಲ. ಯಾಕೆ ಲೋಕದ ಪ್ರಕಾರ ಆಗಲಿ ಅಂತ ಕೇಳಿದ್ರೆ, ಲೋಕದಲ್ಲೇ ವಿಲಕ್ಷಣ ಇದೆ, ಎಲ್ಲ ಜನರು ಒಂದೇ ರೀತಿ ಇಲ್ಲ. ಅದ್ಮೇಲೆ ಎಲ್ಲ ಜನಗಳು ಒಂದೇ ರೀತಿ ಇಲ್ಲ, ದೇವತೆಗಳು ನಮ್ಮ ರೀತಿ ಇಲ್ಲ, ದೇವರು ಯಾರ ರೀತಿನೂ ಇಲ್ಲ. ಅದು ಅರ್ಥ ಮಾಡಿಕೊಂಡ್ರೆ ಡಿಫರೆನ್ಸ್ ಗೊತ್ತಾಗುತ್ತೆ. ನಚಾತ್ರ ಪ್ರಮಾಣಮಸ್ತಿ, ಏನು ಅದೃಷ್ಟಮಪಿ ಕಲ್ಪಯಾಮಹ. ಕಣ್ಣಿಗೆ ಕಾಣದನ್ನು ಕಲ್ಪನೆ ಮಾಡಬೇಕಾದ್ರೆ ಒಂದು ಪ್ರಮಾಣ ಇರಬೇಕಲ್ಲ ಅಂತಾನೆ. ಪ್ರಮಾಣ ಕೊಟ್ಟಿದ್ರು ನೋಡತ್ತ ಇಲ್ಲಿ ಇನ್ನೊಂದು ತೋರಿಸ್ಬೇಕು ಅವನಿಗೆ. ಅತಃ ಸರ್ವ ಅವಸ್ಥಾ ಪ್ರೇರಕತ್ವಾಭಾವೇನ ನಾ ಸರ್ವೈಶ್ವರ್ಯಂ ಹರೇರಿತಿ. ಆಯ್ತಪ್ಪ ಇಲ್ಲ ಅಂತ ಹೇಳ್ತಾ ನೋಡಿದ್ರೆ ಸರ್ವಸ್ವಾಮಿ ಅಂತ ಕರಿಬೇಡಿ ಹೇಗಿದೆ, ಅಥಾತ ರುಮ್ಮ ಜಿಜ್ಞಾಸ ಅಂತ ಕರಿಬೇಡಿ. ನೀವು ಬೇಕಾದ್ರೆ ನಿಮ್ಮ ಪಾಯಿಂಟ್ ಮಾಡಿಕೊಡ್ರಿ, ನಮಗೆಲ್ಲ ಹೇಳಕ್ ಹೋಗ್ಬೇಡ್ರಿ. ಬಟ್ ನೀವು ಬೇಕಾದ್ರೆ ಏಕಾಶಿ ಮಾಡ್ಕೊಂಡ್ರೆ ನಮ್ಗೆ ಯಾಕೆ ಹೇಳ್ತೀರಿ ಅಂತಾರಲ್ಲ, ಹಾಗೆ ನೀವು ಸಂಧಾನ ಮಾಡಿಕೊಡ್ರಿ, ನಮ್ಗೆ ಯಾಕೆ ಮಾಡಿಸ್ತೀರಿ ನೀವೀಗ? ಅಂತ ಬೈದರೆ ಹಾಕೋ ಹಾಗೆ ಹೇಳ್ತಾರೋ. ಎಲ್ಲ ಮಹೇಶ್ವರ ಏನೋ ದೇವರಿಗಿಲ್ಲ. ಅದಕ್ಕೆ ಉತ್ತರ, ಸ ಪರಮಾತ್ಮ ಇವ ಸರ್ವಾವಸ್ಥಾ ಪ್ರೇರಕೋ ನದು ಕೇಶಾಂಚಿತ್ ಕಾದಾಚಿತ್ತ ಅವಸ್ಥಾ ಪ್ರೇರಕ. ಉತ್ತರ, ಸ ಪರಮಾತ್ಮ ಇವ ಸರ್ವಾವಸ್ಥಾ ಪ್ರೇರಕ ನತು ಕೇಶಾಂಚಿತ್ ಕಾದಾಚಿತ್ ಅವಸ್ಥಾ ಪ್ರೇರಕ. ಕೆದನು ಮಾತ್ರ ಪ್ರೇರಕ, ಕೆಲವೊಮ್ಮೆ ಪ್ರೇರಕ. ಕಾದಾಚಿತ್ ಅಂದ್ರೆ ಕೆಲವೊಮ್ಮೆ, ಯಾವಾಗಲೂ ಪ್ರೇರಕ ಅಂತ ಹೇಳಬಾರದು. ಯಾವಾಗಲೂ ಅವನೇ ಪ್ರೇರಕ, ಎಲ್ಲರಿಗೂ ಅವನೇ ಪ್ರೇರಕ. ಏಷ ಹೇ ವೈತಿ ಸರ್ವಕರ್ಮಣಾಂ ಭಗವದ್ ಅಧೀನತ್ವ ಶ್ರುತತ್ವಾತ್. ಮೊದಲೇ ಕರ್ಮ, ಅನುಸ್ಮೃತಿ, ಶಬ್ದ, ವಿಧಿ, ನಾಲ್ಕು ಕಾರಣ ಇದೆ ಅದು. ಅದನ್ನು ಹೇಳಿದ್ರು ಅದೇ ಮೊದಲೇದು, ಸರ್ವಕರ್ಮಣಾಂ ಭಗವದ್ ಅಧೀನತ್ವ ಶ್ರುತತ್ವಾತ್ ಸ್ವಪ್ನಾದಿ ಪ್ರಾಪ್ತೇಶ್ಚ ತದಂತರ್ಭಾವಾತ್ ಪ್ರದರ್ಶಕ ಇತಿ ಸ್ಮೃತೇಶ್ಚ. ಸ್ವಪ್ನಾದಿಗಳೆಲ್ಲ ಬರೋದು ಯಾತಕ್ಕೆ? ವಾಸನಾಜನ್ಯ. ವಾಸನೆ ಯಾವುದರಿಂದ ಬರುತ್ತೆ? ಕರ್ಮದಿಂದ. ಕರ್ಮ ಪ್ರೇರಕ ಯಾರೋ ಅವನು. ಅದ್ಮೇಲೆ ಕರ್ಮ ಪ್ರೇರಕತ್ವ ಯಾರಿಗಿದೆಯೋ ಅವನಿಗೇನೆ ಸ್ವಪ್ನ ಪ್ರೇರಕತ್ವ ಬಂತ. ಅಲ್ಲಿಗ ಕರ್ಮಕ್ಕದಕ್ಕೆ ಲಿಂಕ್ ಇರೋದ್ರಿಂದ ಅದ ಎಲ್ಲಿ ಕೆಲಸ ಮಾಡ್ತಾನೆ ಅಲ್ಲೇ ಸಂಬಳ ತಗೋಬೇಕು. ಎಲ್ಲ ಯಾರೋ ಸಂಬಳ ಕೇಳಿ ಹಾಕೊಡ್ತಾರೆ, ಹೊತ್ತಾನೆ. ಕರ್ಮ ಪ್ರೇರಕ ಅವನೇ, ಆದ್ರಿಂದಾಗಿನೆ ಸ್ವಪ್ನ ಪ್ರೇರಕ ಯಾರಾಗಬೇಕು ಅವನೇ ಆಗಬೇಕು. ಅದು ಒಂದು ಕಾರಣ. ಇನ್ನೊಂದು ಕಾರಣ ಹೇಳ್ತಾರೆ, ಸ್ವಪ್ನಾದಿ ಪ್ರಾಪ್ತೇಶ್ಚ ತದಂತರ್ಭಾವಾತ್ ಪ್ರದರ್ಶಕ ಇತಿ ಸ್ಮೃತೇಶ್ಚ. ಆಮೇಲೆ ಕರ್ಮ, ಅನುಸ್ಮೃತಿ. ಅನುಸ್ಮೃತಿ ಆಗಿದೆ, ಶ್ರುತಿಗಳು ಅನೇಕ ಇದ್ದಾಗ ಅನುಸೃತ್ಯ ಸ್ಮೃತಿ ಅನುಸ್ಮೃತಿ. ಏಷ ಸ್ವಪ್ನಾನ್ನಿತಿ ಶ್ರುತೇಶ್ಚ. ಆಮೇಲೆ ಶಬ್ದ, ಸ್ವಪ್ನವನ್ನು ತೋರಿಸೋದು ಇವನೇ ಅಂತ ಹೇಳಿಬಿಟ್ಟಿದ್ದಾರೆ ಎಲ್ಲರಿಗೂ ಕೂಡ. ಅವಧಾರಣಸ ಸರ್ವತ್ರ ಅನ್ವಯೇನ ವಿವಕ್ಷಿತ ಸಿದ್ಧೇಹೆ ಏ ಏಷ ಸ್ವಪ್ನಾನ್ ತರಿಸಯತಿ ಏಷ ಪ್ರಬೋಧಯತಿ ಏಷ ಏವ. ಅದು ಅವಧಾರಣ ಗೊತ್ತಾಯ್ತು. ಏಷ ಏವ ಸ್ವಪ್ನಾನ್ ಪ್ರದರ್ಶಯತಿ ಏಷ ಏವ ಪ್ರಬೋಧಯತಿ. ಅದಕ್ಕೆ ಏಷ ಅಂಬೋದೇನದು ಅಸರ್ಷನ್ ಮಾಡೋದು. ಅಸರ್ಷನ್ಗೆ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು. ಅದನ್ನೇ ಅವಧಾರಣ ಸರ್ವತ್ರ ಅನ್ವಯೇನ ವಿವಕ್ಷಿತ ಸಿದ್ಧೇಹೆ ಆತ್ಮಾನಮೇವ ಇತಿ ಪರಮಾತ್ಮನಃ ಏವ ಉಪಾಸ್ಯತ್ವ ವಿಧಾನಾಚ. ಮತ್ತೆ ಉಪಾಸನೆ ಅವನ್ ಮಾಡಬೇಕು ಅಂದ್ಮೇಲೆ ಅವನೇ ಎಲ್ಲದಕ್ಕೂ ಕಾರಣ ಅಂತ ಅರ್ಥ. ಯಾರೋ ಮಾಡಿದ್ದಕ್ಕೆ ಯಾರನ್ನ ಉಪಾಸನೆ ಯಾತಕ್ಕೆ ಮಾಡ್ತಾರೆ? ಆತ್ಮಾನಂ ಹೌದು. ಯಾತಕ್ಕೆ ಅಂದ್ರೆ ಇನ್ನು ಸ್ಟ್ರೆಸ್ ಕೊಡೋದಕ್ಕೋಸ್ಕರ. ಹೀ ಅಂತ ಹೇಳಿದಾಗೆಲ್ಲ ಇನ್ನು ಎಂಫಸಿಸ್ ಜಾಸ್ತಿ ಸಿಗುತ್ತೆ. ಏ ಅವರೇನೆ ಅವರೇ ಅವರೇನೆ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಸಿಗುತ್ತೆ. ಆ ರೀತಿ ಒತ್ತು ಕೊಡೋದಕ್ಕೋಸ್ಕರ ಹೇಳಿದ್ದ ಬೇಕದು. ಯಾಕಂದ್ರೆ ದೇವ್ರು ಎಷ್ಟೊತ್ತು ಕೊಟ್ಟರು ಕೂಡ ಭಕ್ತಿ ಜಾಸ್ತಿ ಆಗ್ತದೆ. ದೇವರೇ ಮಾಡ್ತಾನೆ ಅಂತ ಹೇಳಿದಾಗ ಆಗ ಒತ್ತು ಕೊಟ್ಟಾಗಾಯ್ತ. ಅದು ಬೇಕೇ ಬೇಕು. ದೇವ್ರಿಗೆ ಸ್ವಲ್ಪ ದೇವ್ರು ಮಾಡೋದಿಲ್ಲ ಅಂದ್ರೆ ಕೂಡ ಭಕ್ತಿ ಕಡಿಮೆ ಆಗ್ಬಿಡುತ್ತೆ. ಸ್ವಪ್ನಾದಿ ಪ್ರಾಪ್ತೇಶ್ಚ ತದಂತರ್ಭಾವ ಪ್ರದರ್ಶಕ ಆಯ್ತು ಶ್ರುತೇಶ್ಚ. ರ್ಯಾಂಕ್ ಅಂದ್ರು, ಫಸ್ಟ್ ಅಂದ್ರಲ್ಲ ಸೆಕೆಂಡ್ ಅಂದ್ರು. ಹೌದಾ? ಸ್ವಲ್ಪ ಅಷ್ಟರಲ್ಲಿ ಏನಾಯ್ತಾಗ ಮೊದಲಿಗಿಂತ ಸ್ವಲ್ಪ ಕಡಿಮೆ ಆಯ್ತಾಗಲಿ ಅದು ಮತ್ತೆ ಫಸ್ಟ್ ರ್ಯಾಂಕ್ ಅದ. ಆ ಹೋದ ವರ್ಷಕ್ಕಿಂತ ಅಲ್ಲ, ಹೋದ ವರ್ಷ ಇನ್ನೂ ಜಾಸ್ತಿ ಇತ್ತು. ಹಾಗಿದ್ರೆ ಸ್ವಲ್ಪ ಕಡಿಮೆ ಆಯ್ತು. ಮತ್ತೆ ಆಲ್ ಟೈಮ್ ಅಲ್ಲ, ಈ ಪ್ರೆಸೆಂಟ್ ಆಯ್ತು. ಮತ್ತೆ ಆಲ್ ಟೈಮ್ ರೆಕಾರ್ಡ್ ಆದಾಗ ಏನಾಯ್ತು? ಭಾರಿ ಗ್ರೇಟ್ ಆಯ್ತು. ಅದು ಅನ್ಬ್ರೇಕಬಲ್ ಅಂತೇನೂ ಅಲ್ಲ. ಮುಂದೆ ಬಂದರೂ ಬರ್ಬೋದು ಬಿಡ್ರಿ ಅಂತ ಕೇಳಿದ್ರೆ ಮುಗಿದೋಯ್ತು. ಅದು ಇದಾಗಲ್ಲ, ಸಾಧ್ಯನೇ ಇಲ್ಲ ದೇವರದು. ಅವಧಾರಣಸ್ಯ ಸರ್ವತ್ರ ಅನ್ವಯೇನ ವಿವಕ್ಷಿತ ಸಿದ್ಧೇಹೇ ಆತ್ಮಾನಮೇವ ಇತಿ ಪರಮಾತ್ಮನೇ ಉಪಾಸ್ಯತ್ವ ವಿಧಾನಾಚ ಅನ್ಯಸ್ಯಾಪಿ ಪ್ರೇರಕಸ್ಯ ಸದ್ಭಾವಿ ಅವಧಾರಣಾನುಪತ್ತೇ ರೀತಿ ಭಾವ. ಇದ್ದೊಬ್ಬರು ಪ್ರೇರಕರಾಗಿದ್ದರೆ ಅವಧಾರಣ ಮಾಡ್ತಿರಲಿಲ್ಲ, ಇವನೇ ಅಂತ ಹೇಳ್ತಿರಲಿಲ್ಲ. ಇವನೇ ಅಂತ ಹೇಳಿದ್ರೆ ಬೇರೆಯವರಿಲ್ಲ. ಚಶಬ್ದ ಪಕ್ಷಾಂತರ ವಿಷಯದಾರ್ಥ ಚ ಅಂತ ವಿಧಿ ಅಂತ ಹೇಳಿದ್ರಿಂದ ಇನ್ನೇನಾದ್ರೂ ಪಕ್ಷ ಕೇಳೋದು ಅದಕ್ಕೂ ಉತ್ತರ ಸಿಗುತ್ತೆ ಅಂತ ಅರ್ಥ. ಪಕ್ಷಾಂತರ ನಿಷೇಧಾರ್ಥ ಸ್ಫುಟಂ ಅಭಿಮತಾರ್ಥಾಭಿದಾಯಕತ್ವ ಅನುಸಾರಿತ್ವ. ಅನುಸ್ಮೃತಿ ಅಂತ ಬಂತಲ್ಲ, ಏನು ಅನುಸ್ಮೃತಿ ಅಂತ ಯಾತಕ್ಕೆ ಕರೆದ್ರು ಅಂತ ಕೇಳಿದ್ರೆ, ಸ್ಫುಟಂ ಅಭಿಮತಾರ್ಥಾಭಿದಾಯಕತ್ವ ಅನುಸಾರಿತ್ವ. ಸ್ಪಷ್ಟವಾಗಿ ವಿಷಯ ಹೇಳಿದಾಗ ಏನಾಗುತ್ತೆ? ಅನುಸಾರಿ ಅಂತಾಗುತ್ತೆ. ಸಾಮಾನ್ಯತಾ ಹೇಳೋದು ಬೇರೆ, ಸ್ಪಷ್ಟ ಹೇಳೋದು ಬೇರೆ. ಅದಕ್ಕೆ ಕರ್ಮ ಅನುಸ್ಮೃತಿ ಅನ್ನೋ ಮಾತೆ ಅಲ್ಲಿ ಅರ್ಥ ಇದೆ. ಅಥ ಸರ್ವಾವಸ್ಥಾ ಪ್ರೇರಕೆ ಮಹಾಮಹಿಮ್ನಿ ಈಶ್ವರೇ ಭಕ್ತಿರ್ಯುಕ್ತ ಇತಿ ಸಿದ್ಧಂ. ಆದ್ದರಿಂದ ಸರ್ವಾವಸ್ಥಾ ಪ್ರೇರಕರಾದಂಥ ಮಹಾಮಹಿಮನಾದ ವಿಷ್ಣುವಿನಲ್ಲಿ ಭಕ್ತಿ ಮಾಡಲೇಬೇಕು ಅಂತ ಸರಿಯಾಗಿ ಕೊಡು. ಓಂ ಮುಗ್ಧೆ ಅರ್ಧ ಸಂಪತ್ತಿ ಪರಿಶೇಷಾತ್. ಓಂ, ಈಗ ಕೆಲವು ಮತ್ತೊಂದು ಪ್ರಶ್ನೆ ಬಂತು. ಜಾಗ್ರತ ಅವಸ್ಥೆ ಆಯಿತು, ಸ್ವಪ್ನಾವಸ್ಥೆ ಆಯಿತು, ಸುಷುಪ್ತಿ ಅವಸ್ಥೆ ಆಯಿತು, ಈಗ ಮೂರ್ಛಾವಸ್ಥೆ ಇದೆ, ಅದಕ್ಕೆ ಯಾರು ಪ್ರೇರಕ ಅಂತ ಪ್ರಶ್ನೆ. ಮೂರ್ಛಾವಸ್ಥೆ ಕೋಮ ಹೋಗ್ತಾನಲ್ಲ, ಅದು ಯಾರು ಪ್ರೇರಕರು ಅಂತ ಕೇಳಿದರೆ, ಅದು ದೇವರಿಗೆಲ್ಲ ಅಂದ್ರೆ ಏನು? ಆ ಮಟ್ಟಿಗೆ ಕಡಿಮೆ ಆಯ್ತಲ್ಲ, ಆ ಮಟ್ಟಿಗೆ ದೇವರ ಮಹಿಮೆ ಕಡಿಮೆ ಆಯಿತು. ಅದು ಅದಕ್ಕೋಸ್ಕರ ಹೇಳ್ತಾರೆ, ಓ ಮುಗ್ಧೆ ಅರ್ಧ ಸಂಪತ್ತಿ ಪರಿಶೇಷಾತು. ಮೂರ್ಛಾವಸ್ಥನೂ ದೇವರಧೀನೇ. ಅಲ್ಲಿ ಒಂದು ಸ್ವಾರಸ್ಯ ಹೇಳ್ತಾರೆ, ಒಂದು ಒಂದು ಎಲ್ಲಿ ಕಣ್ಣು, ಕಂಠ, ಹೃದಯ, ಮೂರು ಕಡೆ ಇಲ್ಲಿದ್ರೆ ಜಾಗ್ರತ ಅವಸ್ಥೆ, ಇಲ್ಲಿದ್ರೆ ಸ್ವಪ್ನಾವಸ್ಥೆ, ಇಲ್ಲಿದ್ರೆ ಸ್ವಲ್ಪ ಸುಷುಪ್ತಿ ಅವಸ್ಥೆ ಅಂತ ಹೇಳ್ತಾರೆ. ಮತ್ತೆ ಮೂರ್ಛಾವಸ್ಥೆಯಲ್ಲಿ ಎಲ್ಲಿರ್ತಾನೆ ದೇವರು? ಹಾಗಿದ್ರೆ ಯಾವ ಜಾಗದಲ್ಲಿ ಇರ್ತಾರೆ? ಅದಕ್ಕೂ ಉತ್ತರ ಎರಡಕ್ಕೂ ಕೊಡೋದಕ್ಕೆ ಹೇಳ್ತಾರೆ, ಮುಗ್ಧೆ ಅರ್ಧ ಸಂಪತ್ತಿ ಪರಿಶೇಷ. ಮೂರ್ಛಾವಸ್ಥೆಯಲ್ಲಿ ದೇವರನ್ನ ದೂರ ಇದ್ದಾನೆ ಜಾಗ್ರತ ಅವಸ್ಥೆ. ಕ್ಲೋಸ್ ಪ್ರಾಜ್ಞ ಪ್ರಾಜ್ಞಂ ಮೆದಾಲಿಂಗತಿ ಸುಷುಪ್ತಿ ಅವಸ್ಥೆ, ಜಾಗ್ರತ ಅವಸ್ಥೆ ಮನಸ್ಸು ಮಾತ್ರ. ಹಾಗೆ ಇಲ್ಲೇಲಿರ್ತಾರೆ ಅಂತ ಕೇಳಿ ಅರ್ಧ ಸಂಪತ್ತಿ, ಅರ್ಧ ರೀಚ್ ಆಗ್ತಾನೆ ದೇವರನ್ನ. ಅದಕ್ಕೇನಂತ ಕರೀತಾರೆ ಅದನ್ನ? ಮೂರ್ಛೆ ಅಂತ ಕರೀತಾರೆ. ಮೋಹಾವಸ್ಥಾಯ ಪರಮೇಶ್ವರಿ ಅರ್ಧ ಪ್ರಾಪ್ತಿ ಜೀವಸ್ಯ ಹೃದಯಸ್ಥಾತ್ ಸಂಬಂಧ ಬಂತು, ಸಂದರ್ಭ ಬಂತು ಅಂತ ಎಲ್ಲ ಹೇಳ್ಬಿಡ್ತಾರೆ. ಹೃದಯಸ್ಥಾತ್ ಪರಾಜೀವೋ ದೂರಸ್ಥೋ ಜಾಗ್ರದೇಶ್ಯತಿ ಸಮೀಪಸ್ಥಸ್ಥಯಾ ಸ್ವಪ್ನಂ ಸ್ವಪಿತಿ ಅಸ್ಮಿನ್ ಲಯಂ ವ್ರಜನ್ ಯತ ಏವಂ ತ್ರಯೋವಸ್ಥಾ ಮೋಹಸ್ತು ಪರಿಶೇಷತಃ ಅರ್ಧ ಪ್ರಾಪ್ತಿ ರೀತಿ ಜ್ಞೇಯೋ ದುಃಖ ಮಾತ್ರ ಪ್ರತಿಸ್ಮೃತೇಹೇ ಇತಿ ವಾರಾಹೇ ಸೋಪಿ ತತಯೇವೇತಿ ಸಿದ್ಧಂ. ಅದು ದೇವರಿಂದನೇ. ಹೃದಯಸ್ಥಾತ್ ಪರಾಜೀವೋ ದೂರಸ್ಥೋ ಜಾಗ್ರದೇಶ್ಯತಿ. ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ದೂರಕ್ಕೆ ಹೊರಟ ಎಚ್ಚರಿಕೆ, ದೂರ ಕಣ್ಣಿಗೆ ಬಂದ, ಇಲ್ಲಿಂದ ಇಲ್ಲಿಗೆ ಬಂದ, ಆಗ ಜಾಗ ಎಚ್ಚರದ ಎಚ್ಚರ ಬಂತು. ಸಮೀಪಸ್ಥ ತಥಾ ಸ್ವಪ್ನಂ, ಹತ್ರ ಬಂದಾಗ ಸ್ವಪ್ನ, ಗೊತ್ತಾಯ್ತಾ? ಸ್ವಪಿತಿ ಅಸ್ಮಿನ್ ಲಯಂ ವ್ರಜ, ಕ್ಲೋಸ್ ಬಂದಾಗ ಸುಷುಪ್ತಿ, ದೂರ ಹತ್ತಿರ ಕ್ಲೋಸ್ ಮೂರಾಯ್ತು. ಮತ್ತೆ ಇಲ್ಲಿ ಬಂದ್ರೆ ಅರ್ಧ, ಅರ್ಧ ಬಂದ್ರೆ ಏನದು? ಮೂರ್ಛಾವಸ್ಥೆ. ನಾಲ್ಕು ಅವಸ್ಥೆಗಳನ್ನು ಹೇಳಿ. ಮೂರ್ಛ ಏನ ದೂರ ಅಂತ ಹೇಳಿದ್ರೆ ಹೃದಯ ಕಣ್ಣು ಭಾರಿ ದೂರ ಆಯ್ತು, ಗೊತ್ತಾಯ್ತಾ? ಹೃದಯದ ಹತ್ರ ಅದು ಸ್ವಪ್ನ, ಹೃದಯದಲ್ಲೇ ಬಂದ ಅದು ಸುಷುಪ್ತಿ, ಆ ಮಧ್ಯ ಬಂದ ಅದೇನದು? ಅರ್ಧ ಸಂಪತ್ತಿ, ಅದು ಮೂರ್ಛ. ಈ ನಾಲ್ಕು ಅವಸ್ಥೆಗಳು ನಾಡಿ ಅಂತ ಹೇಳಿದ್ದಾರೆ. ಈಗ ಯಾವ ನಾಡಿಗಳಲ್ಲಿ ಪರಮಾತ್ಮ ಇದ್ರೆ ಯಾವ ಅವಸ್ಥೆ ಬರುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಹೇಳಿದ್ರು ಮಾತದು ಅರ್ಧ ಸಂಪತ್ತಿ. ಏನೋ ಮಧ್ಯ ಅಂತ ಹೇಳಿದ್ರೆ ಇನ್ ಬಿಟ್ವೀನ್, ಕಣ್ಣು ಮತ್ತು ಹೃದಯದ ಮಧ್ಯೆ, ಅದಕ್ಕೆ ಅರ್ಧ ಸಂಪತ್ತಿ, ಗೊತ್ತಾಯ್ತಾ? ಮತ್ತೆ ಅರ್ಧ ದಾರಿ ಬಂದಿದ್ದೇವೆ ಅಂತ ಹೇಳೋದಿಲ್ಲ. ಎಷ್ಟು ಸಲ ಹಾಫ್ ವೇ, ಹಾಫ್ ವೇ ಅಂತ ಹೇಳ್ತೇವಲ್ಲ, ಅದೇ ಅರ್ಧ ದಾರಿ ಅಂದ್ರೆ ಹಾಗೆ. ಇಲ್ಲಿ ನೋಡಿ ಮತ್ತೆ ಇದನ್ನ ಹಾಗೆ ಅಲ್ಲೇ ಹೇಳ್ಬಹುದಾಗಿತ್ತಲ್ಲ, ಮೂರೇ ಅವಸ್ಥೆ ಅಂತ ಯಾತಕ್ಕೆ ಹೇಳ್ತಾರೆ ಅಂದ್ರೆ, ಮೂರವಸ್ಥೆ ಎಲ್ರಿಗೂ ಡೈರಿ ಬರೋದು, ಮೂರ್ಛಾವಸ್ಥೆ ಬರಬೇಕು ಅಂತಿಲ್ಲ, ಜೀವನದಲ್ಲೇ ಮೂರ್ಛಾವಸ್ಥೆ ಬರದೇ ಇರಬಹುದು, ಅರ್ಥ ಆಯ್ತಾ? ಜೊತೆಗೆ ಮೂರ್ಛೆ ಬರೋನು ಯಾವಾಗಲೂ ಬರಬೇಕು ಅಂತ ಏನೂ ಇಲ್ಲ. ಸೊ ಜನರಲ್ ಕೇಸ್ ಅಲ್ಲ ಅದು, ಮತ್ತೆ ಇದು ಜನರಲ್ ಇದು. ಸೊ ಸ್ವಪ್ನ ಸುಷುಪ್ತಿ ಜಾಗ್ರತ ಅವಸ್ಥೆ ಎಂಬುದು ಕಾಮನ್ ಟು ಆಲ್, ಆದ್ರೆ ಮೂರ್ಛಾವಸ್ಥೆ ಕಾಮನ್ ಅಲ್ಲ. ಅದಕ್ಕೇನ್ ಮಾಡಲಿಲ್ಲ ಅದನ್ನ? ಅವಸ್ಥಾ ತ್ರಯ ಅಂತ, ಅವಸ್ಥಾ ಚತುರವಸ್ಥ ಅಂತ ಕರೆಯೋದಿಲ್ಲ. ಯಾತಕ್ಕೆ ಅಂದ್ರೆ ಎಲ್ಲರಿಗೂ ಬರೋದೇ ಅಲ್ಲ ಅದು, ಅರ್ಥ ಆಯ್ತಾ? ಅದಕ್ಕೆ ಮೂರು ಮಾತ್ರ ಹೇಳಿಬಿಟ್ಟು ಅದು ಸ್ಪೆಷಲ್ ಕೇಸ್ ಅಂತ ಬೇರೆ ಹೇಳಿದ್ರು. ಎಲ್ಲದಕ್ಕೆ ಎಷ್ಟು ಯೋಚನೆ ಮಾಡ್ಬೇಕಂತ. ಸೂತ್ರ ಏನೇ ಹೇಳಿದ್ರು ಕೂಡ ಏನಿರುತ್ತೆ ಅದಕ್ಕೊಂದು ಹಿಂದೆ ಫರ್ಮ್ ಲಾಜಿಕ್ ಇರುತ್ತೆ. ಆ ಲಾಜಿಕ್ಗೋಸ್ಕರ ಹೇಳಿದ ಮಾತು. ಹೃದಯಸ್ಥಾತ್ ಪರಾಜೀವೋ ದೂರಸ್ಥೋ ಜಾಗ್ರದೇಶ್ಯತಿ ಸಮೀಪಸ್ಥಸ್ಥಯ ಸ್ವಪ್ನಂ ಸ್ವಪಿತಿ ಅಸ್ಮಿನ್ ಲಯಂ ವ್ರಜನ್ ಯತಃ ಏವಂ ತ್ರಯೋವಸ್ಥಾಃ. ಇವು ಮೂರು ಅವಸ್ಥೆಗಳು. ಮೋಹಸ್ತು ಪರಿಶೇಷತಃ, ನಾಲ್ಕನೇದು. ಪರಿಶೇಷ ಅಂದ್ರೆ ಏನು? ರಿಮೈನಿಂಗ್ ಅವಸ್ಥೆ, ನಾಲ್ಕನೇ ಅವಸ್ಥೆ. ಅರ್ಧ ಪ್ರಾಪ್ತಿ ರೀತಿ ಜ್ಞೇಯ ದುಃಖ ಮಾತ್ರ ಪ್ರತಿಸ್ಮೃತಿ ರೀತಿ ವಾರಾಹೆ. ಅದ್ರಲ್ಲಿ ಏನಾಗುತ್ತೆ? ಬರೀ ದುಃಖ. ಆಗ ಸ್ವಪ್ನದಲ್ಲಿ ಎರಡೂ ಇರಬಹುದು, ಒಳ್ಳೆ ಸ್ವಪ್ನ ಕೆಟ್ಟ ಎರಡೂ ಇರ್ತದೆ, ಜಾಗ್ರತ ವ್ಯವಸ್ಥೆಯಲ್ಲೂ ಎರಡೂ ಇರ್ತದೆ, ಸುಷುಪ್ತಿ ವ್ಯವಸ್ಥೆಯಲ್ಲಿ ಒಂದೇ ಸುಖ ಒಂದೇ. ಅದು ಅಪೋಸಿಟ್ ಆಗಿ ಬರೀ ದುಃಖ ಇರೋದು ಯಾವುದು ಅಂತ ಕೇಳಿದ್ರೆ ಮೂರ್ಛಾವಸ್ಥೆ. ಮೂರ್ಛೆ ಭಾರಿ ಪೆಟ್ಟು ಬಿತ್ತು ಮೂರ್ಛೆ ಹೋಗ್ಬಿಡ್ತಾರೆ. ಈಗ ನೋವು ತಡ್ಕೊಳಕ್ಕಾಗಲಿಲ್ಲ ಅಂದ್ರೆ ಜಾಸ್ತಿ ಆಯ್ತು ಅಂತ, ನೋವೇ ಇಲ್ಲ ಅಂತಲ್ಲ, ನೋವೇ ನೋವು ಜಾಸ್ತಿ ಆಗಿದೆ ಎಷ್ಟು ಬೆಟ್ಟಿಗೆ ಅಂತ ಕೇಳಿದ್ರೆ ಅವ್ನು ಹೇಳೋ ಸ್ಥಿತಿಯಲ್ಲೇ ಇಲ್ಲ. ಅದನ್ನೇನಂತ ಕರೀತಾರೆ? ಮೂರ್ಛಾವಸ್ಥ ಅಂತ ಕರೆದರು. ನಾವೇನು ಮೂರ್ಛಾವಸ್ಥೆಯಲ್ಲಿ ಆರಾಮಿಡ್ತಾರೆ ತಿಳ್ಕೊಂಡ್ಬಿಟ್ಟಿರ್ತೇವೆ. ಮೂರ್ಛಾವಸ್ಥೆಯಲ್ಲಿ ಏನಾಗಿರ್ತಾರೋ ಅವನು? ಮಾಡಿ ಹೇಳಕ್ಕೂ ಹೇಳೋದ್ರೆ ಅಷ್ಟು ದುಃಖ ಅನುಭವಿಸ್ತಾ ಇರ್ತಾನೆ. ತುಂಬಾ ದುಃಖ ಮಾತಾಡ್ಸಕ್ ಹೋಗಿ ಸ್ವಲ್ಪ ಈರಿ ಈರಿ ಅಂತ ಹೇಳ್ತಾನೆ, ಹೇಳಕ್ಕಾಗೋದಿಲ್ಲ ಅವನಿಗೆ. ಆದ್ರೆ ಮೂರ್ಛಾವಸ್ಥೆಯಲ್ಲಿ ಹೊರಗಿನ ನಿನ್ನೆ ಕಳ್ಕೊಂಡ್ಬಿಡ್ತಾನೆ, ಆದ್ರಿಂದ ತುಂಬಾ ಜಾಸ್ತಿ ಉಂಟು. ಅದಕ್ಕೆ ದುಃಖ ಮಾತ್ರ ಪ್ರತಿಸ್ಮೃತಿ, ಬರೀ ದುಃಖಾನುಭವ ಮಾತ್ರ ಇರೋದಲ್ಲಿ. ಇತಿ ವಾರಾಹಿ ಸೋಪಿ ತತೈವೇತಿ ಸಿದ್ಧಂ. ಇದು ಯಾರಿಂದ ಅಂದ್ರೆ ದೇವರಿಂದನೇ. ಅತಪ್ರಬೋಧೋ ಅಸ್ಮಾತ್ ಹೇಳಿದ್ರಲ್ಲ, ಮೂರ್ಛಾವಸ್ಥಾಪಿ ತತೈವೇತಿ ಸಿದ್ಧಂ. ದೇವರಿಂದನೇ ಹೊರತು ಬೇರೆಯವರಿಂದ ಅಲ್ಲ. ಮೂರ್ಛಾ ಪ್ರಬೋಧನಂಚೈವ ಯತಯೇವ ಪ್ರವರ್ತತೆ ಸ ಈಶ ಪರಮೋ ಜ್ಞೇಯ ಪರಮಾನಂದ ಲಕ್ಷಣ ಇತಿ ಕೌರ್ಮೇ. ಕೂರುಪುರಾಣ ಹೇಳ್ತಾ ಇದೆ. ಮೂರ್ಛಾ ಪ್ರಬೋಧನಂಚೈವ, ಅಲ್ಲೂ ಹಾಗೇನೆ, ಮೂರ್ಛೆ ಕೊಡೋದು ಮೂರ್ಛೆ ತೆಗೆಯೋದು ಮತ್ತೆ, ಪ್ರತಿನಿತ್ಯದ ಪ್ರಬೋಧ ಬೇರೆ, ಮೂರ್ಛೆಯಿಂದ ಎತ್ತರ ಬರೋದು ಬೇರೆ. ಕೆಲವರು ಹೇಳ್ತಾರೆ ಕೋಮಟ್ಟೆ ಆಗಿ ಹೋಗ್ಬಿಡ್ತು, ಬೆಚ್ಚ ಎಚ್ಚರ ಬರೋದೇ ಇಲ್ಲ ಅವ್ರಿಗೆ. ವರ್ಷಗಟ್ಟಲೆ ಕೋಮಾದಲ್ಲಿದ್ದು ಎಚ್ಚರ ಬರೆದು ಸತ್ತವರು ಇದ್ದಾರೆ, ಕೆಲವು ದಿವಸ ಕೋಮಾದಲ್ಲಿದ್ದ ಎಚ್ಚರ್ತವರು ಇದ್ದಾರೆ. ಆದ್ರಿಂದ ಪ್ರಬೋಧ, ಮೂರ್ಛೆ ತಿಳಿಸಿ ಎಬ್ಬಿಸೋ ಶಕ್ತಿ ಯಾವುದಕ್ಕೂ ಇಲ್ಲ, ಮತ್ ದೇವರೇ ಕೊಡಬೇಕೆ ಹೊರತು ಬೇರೆ ಕೈಲಿ ಮಾಡಕ್ ಆಗೋದಿಲ್ಲ. ಅದ್ರ ಸಾಯವಾಗ ಮೂರ್ಛೆ ಇರುತ್ತೆ ಅಂತ ಯಾರು ಹೇಳಿದ್ರು? ನಿಮ್ಗೆ ಸಾಯ್ಬೇಕಾದ್ರೆ ಮೂರ್ಛೆ ಇರುತ್ತೆ ಅಂತ ಫಸ್ಟ್ ಯಾರು ಹೇಳಿದ್ರು? ಹೇಳಿಲ್ಲ, ಮೂರ್ಛೆ ಇರುತ್ತೆ ಅಂತ ಹೇಳಿಲ್ಲ, ಗೊತ್ತಾಯ್ತಿಲ್ಲ. ಅವಾಗ ಏನಾಯ್ತಾಗ ಕೆಲವರಿಗೆ ಇರಬಹುದು, ಎಲ್ರಿಗೂ ಮೂರ್ಛೆ ಅಂತ ಹೇಳಿಲ್ಲ, ಎಲ್ರಿಗೂ ಮೂರ್ಛೆ ಇರೋದಿಲ್ಲ ಸಾಯ್ಬೇಕಾದ್ರೆ, ಕೆಲವರಿಗೆ ಮೂರ್ಛೆ ಇರಬಹುದು. ಏನ ಆ ವಿಷಯ ಬೇರೆ. ನಮ್ಮ ಪ್ರಶ್ನೆ ಏನಂತ ಕೇಳಿದ್ರೆ ಆ ಸಾಯೋ ಕಾಲದ ವಿಷಯ ಮಾತಾಡ್ತಾ ಇಲ್ಲ ಈಗ. ಅವ್ರು ಮೂರ್ಛೆ ಬಿದ್ದ ಎದ್ದ, ಈಗ ಮಹಾಭಾರತ ಯುದ್ಧದಲ್ಲಿ ಎಷ್ಟೊತ್ತು ಮುಚ್ಚೆ ಬಿಡ್ತಾರೋ ಲೆಕ್ಕನೇ ಇಲ್ಲ. ಪಡೆಯೋದು ಮುಚ್ಚೆ ಬಿಡೋದು ಮತ್ತೆ ಹೇಳೋದು ಅಂತ ಮುಚ್ಚೆ ಅವಸ್ಥೆ ಹೇಳ್ತಾ ಇದ್ದಾರೆ. ಈಗ ಸಾಯಂಕಾಲದ ಪ್ರಶ್ನೆ ಬಂದಿಲ್ಲ. ಈಗ ಸಾಯಂಕಾಲದ ಮುಚ್ಚೆ ಯಾತಕ್ಕೆ ಹೇಳೋದಿಲ್ಲ ಅಂದ್ರೆ ನಮಗೆ ಹೇಳೋದು ಬಿಡೋದು ಯಾವ್ದು ನಮಗೆ ಗೊತ್ತೇ ಆಗೋದಿಲ್ಲ ಮೂಧವೇತನಿಗೆ. ಮತ್ತೆ ಎಲ್ಲವೂ ದೇವರದೇನು, ಅದು ದೇವರದೇನು, ಮತ್ತೆ ಹೇಳ್ಬೇಕನ್ನ ಸಿಟಿ ಇಲ್ಲ. ನಮಗೆ ಪ್ರಶ್ನೆ ಬಂದಿರೋದೇನೀಗ ಮೂರ್ಛಾವಸ್ಥೆ ಏನು, ದೇವರು ಎಲ್ಲಿರ್ತಾನೆ, ಅವ್ರ ಅಧೀನ ಹೌದೋ ಅಲ್ಲೋ. ಅದಕ್ಕೆ ಅಧೀನ ಹೌದು ಮೊದಲೇ. ಎಲ್ಲಿರ್ತಾನೆ ಅರ್ಧ ಸಂಪತ್ತಿ ಉತ್ತರ, ಈ ಎರಡು ಪ್ರಶ್ನೆಗೆ ಉತ್ತರ ಬೇಕಾಗಿತ್ತು ಅಷ್ಟೇ ಹೊರತು ಆ ವಿಷಯ ನಿಮಗೆ ಪ್ರಸ್ತುತನೇ ಅಲ್ಲ. ಈಗ ಅರ್ಥ ಆಯ್ತಾ? ಈಗ ಅಲ್ಲೇನಾಗುತ್ತೆ ಮುಂದಿನ ಪ್ರಶ್ನೆ, ಅವ್ನು ಮೂರ್ಛೆ ಏಳ್ತಾನೋ ಇಲ್ವೋ, ಮೂರ್ಛೆ ಕಾಲಕ್ಕೆ ಹೊರತೋ ಇಲ್ಲೋ ಅಂತ ಕೇಳಿದ್ರೆ ಪ್ರಾಣ ಹೋಗೋ ಕಾಲಕ್ಕೆ ಎಚ್ಚರ ಆಗೇ ಆಗ್ತದೆ ಅಂತ ಆಚಾರ ಹೇಳ್ತಾರೆ. ಎಂಥವನಿಗೂ ಕೂಡ ಕರೆಕ್ಟ್ ಟೈಪ್ ಇನ್ನೇ ದೇಹ ಬಿಟ್ಟು ಹೋಗ್ಬೇಕು ಅವಾಗ ಏನಾಗುತ್ತೆ ಎಚ್ಚರ ನಮಗೆ ಗೊತ್ತಾಗೋದಿಲ್ಲ. ಅವೆಲ್ಲ ಕೂಡ ಅರ್ಥ ಆಯ್ತಾ? ನಮಗೆ ಗೊತ್ತಾಗೋದಿಲ್ಲ ಅಷ್ಟು ಹೊತ್ತು ಅವನಿಗೆ ಗೊತ್ತಾಗುತ್ತೆ. ಯಾರಿಗೆ ಗೊತ್ತಾಗುತ್ತೆ? ಜೀವನಿಗೆ ಗೊತ್ತಾಗುತ್ತೆ. ಅದು ಇಂಪಾರ್ಟೆಂಟ್. ಅದಕ್ಕೇನೆ ಅಂತ್ಯಕಾಲಕ್ಕೆ ಹರಿಸ್ಮರಣೆ ಮಾಡಿ ಅಂದ್ರೆ ನಿಮಗೆ ಎಚ್ಚರ ಇರೋದ್ರಲ್ಲಿ ಏನು ಹರಿಸ್ಮರಣೆ ಮಾಡಬೇಕು ಅಂದ್ರೆ ಆ ಎಚ್ಚರ ಇರುತ್ತೆ ಅಂತ ಹೇಳಿದ್ರು. ಆದ್ರೆ ಗೀತಾ ಭಾಷೆಯಲ್ಲಿ ಹೇಳ್ತಾರೆ ವಿಚಾರನ, ಅದನ್ನ ನೆನಪಿರ್ಬೇಕು. ಹೆಸರು ಹೇಳಿಲ್ಲ ಅದಕ್ಕೆ, ಮೂರ್ಛಾವಸ್ಥ ಭಗವದ್ರೂಪ ಹೆಸರು ಹೇಳಿಲ್ಲ. ಗೊತ್ತಾಯ್ತಾ? ಅದಕ್ಕೆ ಇವ್ರು ಬರೀತಾರೆ. ಹೇಳಬೇಕಾದ್ರೆ ಮಧ್ವ ಸಿದ್ಧಾಂತ ಸಾರ ಅಂತ ಪುಸ್ತಕ ಇದೆ, ಅದ್ರ ಬರೀಬೇಕಾದ್ರೆ ಎಲ್ಲ ಬರೆದು ಬಿಟ್ಟು ಮೂರ್ಛಾವಸ್ಥ ಪ್ರೇರಕ್ಕೆ ಯಾವುದು ಅಂತ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮಹಾಂತ ಪ್ರಶ್ನವ್ಯಹ, ದೊಡ್ಡವ್ರು ಕೇಳಬೇಕು ಹೊರತರ ಗೊತ್ತಿಲ್ಲ ಅಂತ ಬರೆದು ಬಿಡ್ತಾರೆ. ಹೇಳಿತಾ ಸಾಮಾನ್ಯಕರಣಿ ತಿಳ್ಕೊಬೇಕಾಗ ವಿಶ್ವ ತೇಜಸ ಪ್ರಾಜ್ಞಾ ತುರಿಯ, ತುರಿಯ ಇದಕ್ಕೂ ಆಗ್ತಾನೆ ಮೋಕ್ಷಕ್ಕೂ ತುರಿಯ, ರಫ್ಲಿ ಅದಷ್ಟೇನೆ, ಬಟ್ ಸ್ಪಷ್ಟ ಹೇಳಿಲ್ಲ ಇಲ್ಲಿ ಅಂತ. ಮೂರ್ಛಾ ಪ್ರಬೋಧನಂಚೈವ ಯತಯೇ ವಪ್ರವರ್ತತೆ ಸೈಷ ಪರಬೋ ಜ್ಞೇಯ ಪರಮಾನಂದ ಲಕ್ಷಣ ಇತಿ ಕೌರ್ಮೆ ಸರ್ವಾವಸ್ಥಾನಾಂ ತದ್ಬೋಧಾನಾಂ ಚ ಈಶ್ವರಾಧೀನತ್ವೇ ಸಿದ್ಧೇ ಅತ್ರ ಭಗವತ್ಪ್ರಾಪ್ತಿ ಸಾಧನ ಭಕ್ತ್ಯರ್ಥಂ ತಸ್ಯ ಅವಾಂತರಾವಸ್ಥಾ ಸಂಸ್ಥಿತ ಜೀವಪ್ರಾಪ್ಯತ್ವ ನಿರೂಪಣಾದಸ್ತಿ ಶಾಸ್ತ್ರಾದಿ ಸಂಗತಿ. ಅವಾಂತರಾವಸ್ಥೆ ಇದು, ಪ್ರತ್ಯೇಕ ಅವಸ್ಥೆ ಅಂತ ಕರೆಯೋದಿಲ್ಲ, ಅವಾಂತರಾವಸ್ಥೆ ಇದು. ಅದಕ್ಕಾಗಿ ಪ್ರತ್ಯೇಕ ಹೇಳ್ತಾರೆ. ಅನ್ಯಥಾ ನಿರತಿಶಯ ಐಶ್ವರ್ಯ ಅಭಾವೇನ ನ ತತ್ರ ಭಕ್ತಿರ್ ಉತ್ಪತ್ತೈತೆ ಇತಿ ನಿರೂಪಣೀಯ. ಅದಕ್ಕಾಗಿನೇ ನಿರತಿಶಯ ಭಕ್ತಿ ಬರಬೇಕಾದ್ರೆ ಅದನ್ನು ಹೇಳಲೇಬೇಕಾಗಿದೆ ಹೇಳ್ತಾರೆ. ಅವಸ್ಥಾ ವಿಚಾರ ಪ್ರಸಕ್ತೋ ಮೋಹೋ ಅತ್ರ ವಿಷಯ, ಯಧಿಕರಣಕ್ಕೇನು ವಿಷಯ? ಮೋಹ ಅಂದ್ರೆ ಮೂರ್ಛ, ಮೂರ್ಛಾವಸ್ಥೆನೇ ವಿಷಯ. ಕಿಂ ಜೀವಸ್ಯ ಈಶ್ವರೇ ತದನ್ಯತ್ರವಾ ಭವತಿ ಇತಿ ಸಂದೇಹ. ಜೀವನಿಗೆ ಈಶ್ವರನಲ್ಲೋ ತದನ್ಯತ್ರವಾ, ಜೀವನಿಗೆ ಮೂರ್ಛಾವಸ್ಥೆ ಬರೋದು ಈಶ್ವರನಿಂದನೋ ಅಥವಾ ಬೇರೆಯವರಿಂದನೋ ಅಥವಾ ಈಶ್ವರನಲ್ಲಿರ್ತಾನೋ ಬೇರೆ ಕಡೆ ಇರ್ತಾನೋ ಪ್ರಶ್ನೆ. ದ್ವಿಧಾವಸ್ಥಾ ದರ್ಶನಂಚ ಸಂದೇಹ ಬೀಜಂ, ಅವಸ್ಥೆಗಳು ಎರಡೂ ಕಂಡಿದೆ ನಮಗೆ ಈಗಾಗಲೇ. ಏನು ಕಂಡಿದೆ? ಜಾಗ್ರದ ಅವಸ್ಥೆಯಲ್ಲಿ ಬೇರೆ ಕಡೆ ಇರೋದು, ಸೂಕ್ಷ್ಮ ಒಂದು ಕಡೆ ಇರೋದು ಕಂಡಿದೆ. ಸೊ ಮೂರ್ಛಾವಸ್ಥೆ ದೇವರು ಬೇರೆ ಕಡೆ ಇರ್ತಾನೆ ಅಂತ ಆಯ್ತಲ್ಲ ನಾಡಿಗಳಲ್ಲಿ, ಅದಕ್ಕೋಸ್ಕರ ಪ್ರಶ್ನೆ. ಈಗ ನಮೋಹೋ ಭಗವದಿತರತ್ರ ಜೀವಸ್ಯೈತಿ ಪೂರ್ವ ಪಕ್ಷ, ನಮೋಹೋ ಭಗವದಿತರತ್ರ ಜೀವಸ್ಯೈತಿ ಪೂರ್ವ ಪಕ್ಷ. ಮೋಹ ಅಂಬುದು ಭಗವಂತನಿಗೆ ಸಂಬಂಧಪಟ್ಟಿದ್ದಲ್ಲ, ಬೇರೆ ಕಡೆ ಅಂತ ಯಾಕೆ ಹೇಳಬಾರದು? ಜಾಗ್ರ ಸ್ವಪ್ನಯೋಹೋ ಪೃಥಕವಸ್ಥಾತ್ವ, ಜಾಗ್ರದ ಅವಸ್ಥೆ ಸ್ಪಷ್ಟವಾಗಿ ಬೇರೆ ಅವಸ್ಥೆ, ಸ್ವಪ್ನಾವಸ್ಥೆ ಸ್ಪಷ್ಟವಾಗಿ ಬೇರೆ ಅವಸ್ಥೆ. ಅನ್ಯಥಾ ತತ್ ಸಂಕೀರ್ಣತಾಪಾತ, ಇದು ಒಂದು ಸಂಕೀರ್ಣ ಅಂದ್ರೆ ಎರಡು ಮಿಕ್ಸ್ ಆಗಿಬಿಡ್ತಾ ಇತ್ತು, ಸಂಕರ ಸಂಕೀರ್ಣ ಮಿಕ್ಸರ್ ಆಗ್ತಿತ್ತು, ಮಿಕ್ಸರ್ ಅಲ್ಲ. ಸ್ವಪ್ನಾವಸ್ಥೆನೆ ಬೇರೆ, ಜಾಗ್ರದ ಅವಸ್ಥೆನೆ ಬೇರೆ. ಅಚೈವಂ ಸುಪ್ತಿ ಸಂಕರ ಪ್ರಸಂಗೋ ದೋಷ, ಇದು ಸುಪ್ತಿನೇ ಬೇರೆ. ಸಮಾನ ಧರ್ಮತೆಯ ತತ್ ಸಂಕರಸ್ಯ ಗುಣತ್ವಾತ್, ಸಮಾನ ಧರ್ಮವಿದ್ದಾಗ ಸಂಕರ್ಯ ದೋಷ ಅಲ್ಲ. ಅಥ ಪರಮಾತ್ಮನ್ನೇವ ಮೋಹೋ ಜೀವಸ್ಯೇತಿ, ಅಥವಾ ಮೋಹ ಬರೋದು ಕೂಡ ದೇವರಲ್ಲಿದ್ದಾಗಲೇನೆ ಅಂತ ನಿರ್ಣಯ ಅಂತ ಹೇಳಿದರೆ ಅದಕ್ಕೆ ಉತ್ತರ ಕೊಡಬೇಕೀಗ. ಸಿದ್ಧಾಂತೆಯ ಸೂತ್ರ ಉಪನ್ಯಸ್ಯ ಪ್ರತಿಜ್ಞಾಂಶಂ ತಾವದ್ವ್ಯಾಚೇ ಮುಗ್ಧ ಇತಿ, ಮುಗ್ಧೆ ಹೇತ್ವಂಶಂ ಮುಗ್ಧೆ ಅಂದ್ರೆ ಮೋಹಾವಸ್ಥಾಯಾಮ್ ಅಂತ ಅರ್ಥ. ಮುಗ್ಧೆ ಅಂದ್ರೆ ಮೋಹ, ಮುಗ್ಧ ಆ ಮುಗ್ಧ ಅಂದ್ರೆ ನಾವೇನ್ ತಿಳ್ಕೊಂಡಿರ್ತೇವೆ, ಇನ್ನೋಸೆಂಟ್ ಅಂತ, ಇನ್ನೋಸೆಂಟ್ ಅಂತ ಅರ್ಥ ಅಲ್ಲ ಮತ್ತೆ. ಮೋಹ ಮುಗ್ಧ ಮೂರ್ಛಾವಸ್ಥೆಯಲ್ಲಿ ಅಂತ ಅರ್ಥ ಅದಕ್ಕೆ. ಈ ರೀತಿ ಇನ್ನೋಸೆಂಟ್ ಅಂತ ಅರ್ಥ ಉಪಯೋಗಿಸ್ಬಾರ್ದು ಅದನ್ನ. ಜಾಗ್ರ ಸ್ವಪ್ನಯೋಹೋ ಪೃಥಗ ಪೃಥಗ ಅವಸ್ಥಾತ್ವ ಮುಗ್ಧ ಇದೆ ಹೇತ್ವಂಶಂ ವ್ಯಾಖ್ಯಾತು ಸಮಸ್ತ ಸೂತ್ರಾರ್ಥೆ ಸ್ಮೃತಿ ಉದಾಹರತಿ. ಹೇತ್ವಂಶವನ್ನು ವ್ಯಾಖ್ಯಾನ ಮಾಡೋದಕ್ಕೋಸ್ಕರ ಇಡೀ ಸೂತ್ರದ ಅರ್ಥ ಹೇಳತಕ್ಕಂತಹ ಸ್ಮೃತಿಯನ್ನು ಉಲ್ಲೇಖ ಮಾಡ್ತಾರೆ. ಹೃದಯಸ್ಥಾದಿತಿ ಮೋಹೇ ತಾವತ್ ಪರಮಾತ್ಮ ವಿದೂರತ್ವ ಸಾಮೀಪ್ಯ ಪ್ರವೇಶಾರ್ಥ ಪ್ರವೇಶಾಹ ಪ್ರಸಕ್ತಾಹ ನ ತಾವತ್ರಯ ಕಲ್ಪ ಮೋಹೇ ಸಂಭವಂತಿ. ನಮಗೇನು ಅಂದ್ರೆ ಈಗ ಪರಮಾತ್ಮ ವಿದೂರತ್ವ, ಪರಮಾತ್ಮ ಸಾಮೀಪ್ಯ, ಪರಮಾತ್ಮ ಪ್ರವೇಶ, ಪರಮಾತ್ಮ ಅರ್ಧ ಪ್ರವೇಶ, ಅಂತ ನಾಲ್ಕು ಕೇಸ್ ಇದೆ ಈಗ ಗೊತ್ತಾಯ್ತಾ. ಅದರಲ್ಲಿ ನ ತಾವತ್ರಯ ಕಲ್ಪಾಹ, ಮೊದಲನೇ ಮೂರು ಹೊರಟೋಯ್ತು, ಹೃದಯಸ್ಥ ಸಮೀಪಸ್ಥ ಮತ್ತು ದೂರಸ್ಥ, ಅದ ಕಲ್ಪ ಹೊರಟೋಯ್ತು. ಈಗ ಉಳಿದಿದ್ದ ಯಾವ್ದೀಗ ಅರ್ಧ ಪ್ರಾಪ್ತಿ ಅದನ್ನ ಹೇಳ್ತಾರೆ. ಜಾಗ್ರದಾದ್ಯ ಅವಸ್ಥಾ ಧರ್ಮತ್ವಾ, ಮೊದಲ ಮೂರು ಕೂಡ ಜಾಗ್ರದ ಅವಸ್ಥಾ ಧರ್ಮಗಳು. ಏವಂಚ ಪ್ರಸಕ್ತ ಪ್ರತಿಷೇಧೆ ಅನ್ಯಸ್ಯ ಅಪ್ರಸಂಗಾತ್ ಪರಿಶಿಷ್ಟೋ ಅರ್ಧ ಪ್ರವೇಶ ಏವ. ಸೊ ಉಳಿದಿದ್ದಷ್ಟೀಗ ಒಂದೇ ಕೇಸ್ ಉಳಿತು. ಯಾವ ಕೇಸ್ ಅದು? ಅರ್ಧ ಪ್ರವೇಶದ ಕೇಸ್ ಉಳಿತು. ಪರಿಶೇಷ ಏಷ ಮೋಹೇ ಜೀವ ಮೋಹೇ ಜೀವಸ್ಯ ಜಾಯತೆ ಇತಿ ಭಾವ. ಮೋಹಸ್ಯ ಅವಸ್ಥಾತ್ರಯ ಅತಿರೇಕಿತ್ವೇ ಪ್ರವೇ ಭವೇದೇತತ್ ತದೇವ ಕುತ ಇತ್ಯತಃ ದುಃಖೇ. ನಾ ಹಾಗೆ ಹೀಗ್ಯಾಕೆ ಮಾಡಬಾರದು? ಮೋಹಾವಸ್ಥೆನ ಮೂರಲ್ಲಿ ಯಾವ್ದಾದ್ರು ಸೇರಿಸಿಬಿಟ್ರೆ, ಪ್ರತ್ಯಕ್ಷ ಅನುಮಾನ ಆಗುವ ಮೂರು ಪ್ರಮಾಣದಲ್ಲಿ ಬೇರೆ ಪ್ರಮಾಣ ಸೇರಿಸ್ತೇವಲ್ಲ, ಆ ರೀತಿ ಸೇರಿಸಿಬಿಟ್ರೆ ಅಂತ ಕೇಳಿದ್ರೆ ಸೇರಿಸಕ್ ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ದುಃಖ ಪ್ರಾಪ್ತಿ, ದುಃಖ ಮಾತ್ರ ಪ್ರತಿಸ್ಮೃತೇಹಿ, ಬರೀ ದುಃಖ ಮಾತ್ರ ಇರೋದ್ರಿಂದಾಗಿನೆ ಅದೇನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಮೂರಲ್ಲಿ ಸೇರಿಸಕ್ ಬರೋದಿಲ್ಲ. ಅದೇ ನೋಡಿ, ಸುಷುಪ್ತಿಯಲ್ಲಿ ಬರೀ ಸುಖ, ಜಾಗ್ರತ ವ್ಯವಸ್ಥೆಯಲ್ಲಿ ಸುಖ ದುಃಖ ಮಿಕ್ಸ್ಚರ್, ಸ್ವಪ್ನದಲ್ಲೂ ಮಿಕ್ಸ್. ಇದು ಬರೀ ದುಃಖ ಅಂದ್ರೆ ಸೇರಿಸಕ್ ಬರೋದಿಲ್ಲ, ಬೇರೆ ಕಡೆ ಮಾಡಲೇಬೇಕಲ್ಲ. ಮೋಹೆ ತಾವತ್ ಪರಮಾತ್ಮ ವಿದೂರತ್ವ ಸಾಮೀಪ್ಯ ಭವೇದೇ ತದೇವ ಕುತ ಇತ್ಯತಃ ದುಃಖಿ. ತಾವತ್ ಸುಪ್ತಿ ಅತ್ಯಂತಾಭಾ ಸುಪ್ತಿ ಸುಪ್ತ್ಯಂತರ್ಭಾವೋ ಮೋಹಸ್ಯ ತೋರಿಸ್ತಾರೆ. ಈಗ ಸುಪ್ತಿಯಲ್ಲಿ ಯಾತಕ್ಕೆ ಸೇರಿಸಬಾರದು ಅಂದ್ರೆ ದುಃಖಾನುಸಂಧಾನ, ದುಃಖಾನುಭವ ಇರೋದ್ರಿಂದ ಸುಪ್ತಿ ಸೇರಿಸಬಾರದು. ನಾಪಿ ಜಾಗ್ರ ಸ್ವಪ್ನಾಂತರ್ಭಾವ, ಸ್ವಪ್ನ ಜಾಗ್ರತದಲ್ಲಿ ಸೇರಿಸಬಾರದು. ದುಃಖಾತ್ಮಕ ದುಃಖಾತ್ಮ ಕಾಲ ಕಾಲಾದ ಅತಿರಿಕ್ತ ವಿಷಯ ಅದರ್ಶನಾದಿತಿ ಭಾವ. ಅದರಲ್ಲಿ ದುಃಖ ಆತ್ಮ ಕಾಲಾದಿ ಅತಿರಿಕ್ತ, ಅಲ್ಲಿ ದುಃಖ ಎಲ್ಲದರೂ ಬರೀ ದುಃಖ ಅನುಭವ ಇಲ್ಲ. ಅಲ್ಲಿ ಏನೇನಿದೆ? ಅಲ್ಲಿ ಸುಖ ದುಃಖ ಸುಖ ಸೇರ್ಕೊಂಡಿದೆ, ಕಾಲ ಇದೆ, ಎಲ್ಲದರ ಅನುಭವ ಅವನಿಗಿದೆ ಜಾಗ್ರತ ಅವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ. ಆದ್ರಿಂದ ಅದು ಸೇರ್ಸಕ್ ಸಾಧ್ಯ ಇಲ್ಲ. ನಾ ಅತಿದೂರ ಸಾಮೀಪ್ಯಂ ಚಿರಂ ನಾಸ್ತಿ ಇತ್ಯತಿ ಪ್ರಸಂಗ. ಅತಿದೂರ ಅತಿ ಸಾಮೀಪ್ಯ ಯಾವಾಗಲೂ ಇರೋದಿಲ್ಲ. ಆದ್ರಿಂದ ನಾವ್ ಹೇಗೆ ಹೇಳೋದು ಅರ್ಧ ಅಂತ ಕೇಳಿದರೆ, ಅತಿ ಪ್ರಸಂಗ ಬರುತ್ತಲ್ಲ ಅಂದ್ರೆ ಅದು ಬರೋದಿಲ್ಲ. ಮುಹಿ ಅರ್ಧ ಪ್ರಾಪ್ತಿ ಸಮರ್ಥನಾಯ ಪರಿಶೇಷೆ ಪ್ರಕಾರಾಂತರ ಪ್ರದರ್ಶನ ಚೈತತ್. ನಮೋಹೆ ಸಮಗ್ರ ಪ್ರಾಪ್ತಿ. ಅರ್ಧ ಪ್ರಾಪ್ತಿ ಏನರ್ಥ ಅಂದ್ರೆ ಸಮಗ್ರ ಪ್ರಾಪ್ತಿ ಆದ್ರೆ ಅದು ಸುಪ್ತಿ, ಸಮಗ್ರ ಶಾಸ್ತ್ರಿ ಅಲ್ಲ. ಯಾಕೆ? ದುಃಖಾನುಸಂಧಾನ, ದುಃಖಾನುಸಂಧಾನ ಇದೆ. ನಾಪಿ ಅಪ್ರಾಪ್ತಿರೇವ, ಪ್ರಾಪ್ತಿನೇ ಇಲ್ಲ ಅಂತ ಹೇಳಾಗಿಲ್ಲ. ಅನ್ಯಾರ್ಥ ಅದರ್ಶನ, ಬೇರೆ ಏನೋ ಕಾಣದಿಲ್ಲ ಆದ್ರಿಂದ ಪ್ರಾಪ್ತಿ ಇಲ್ಲ. ಗೊತ್ತಾಯ್ತು? ಪೂರ್ತಿ ದೂರ ಇದ್ದಾಗ ಅದೆಲ್ಲ ಕಾಣಬೇಕು, ಪೂರ್ತಿ ಹತ್ತಿರ ಇದ್ದರೆ ಸುಖಾನುಭವ ಆಗಬೇಕು. ಮೋಕ್ಷ ಮುರ್ಶಲಿ ಎರಡೂ ಆಗ್ತಾ ಇಲ್ಲ. ಅನ್ಯಾರ್ಥ ಅದರ್ಶನ, ಬೇರೆ ವಸ್ತು ಯಾವುದು ಕಾಣ್ತಾನೆ ಇಲ್ಲ. ಅತಃ ಪರಿಶೇಷಾತ್ ಅರ್ಧ ಪ್ರಾಪ್ತಿ ರೀತಿ. ಸೊ ಉಳಿದ ಕೇಸ್ ಯಾವುದೀಗ? ಅರ್ಧ ಪ್ರಾಪ್ತಿನೇ ಉಳಿತು ಆದ್ರೆ ಅದನ್ನೇ ಹೋಗ್ತದೆ. ದೂರಸ್ಥ, ಅಕ್ಷಿಸ್ಥ, ಸಮೀಪಸ್ಥ, ಕಂಠದೇಶಸ್ಥ. ನೋಡಿ, ನಾಲ್ಕಾಯ್ತಾಗ ದೂರಸ್ಥ, ಅಕ್ಷಿಸ್ಥ, ದೂರಸ್ಥ ಅಂದ್ರೆ ಅಕ್ಷಿಸ್ಥ ಅಂತ ಅರ್ಥ. ಸಮೀಪಸ್ಥ ಹೃದಯ ಹತ್ರ ಇದ್ದಾನೆ ಅಂದ್ರೆ ಕಂಠದೇಶಸ್ಥ ಅಂತ ಅರ್ಥ. ಸಮೀಪಸ್ಥ ಅಂದ್ರೆ ಕಂಠದೇಶಸ್ಥ ಅಂತ ಅರ್ಥ. ದೂರಸ್ಥ, ಅಕ್ಷಿಸ್ಥ, ಸಮೀಪಸ್ಥ, ಕಂಠದೇಶ ಅರ್ಥ ಅದಕ್ಕೆ. ದಕ್ಷಿಣಾಭಿಮುಖೇ ವಿಶ್ವೋ ಮನಸ್ಯಂತಸ್ತು ತೈಜಸ ಇತ್ಯಾದೇಹೇ ಸರ್ವತ್ರ ಸಾಮೀಪ್ಯಮೇವ ಇತ್ಯತ ಉಕ್ತ ಹೃದಯಸ್ಥಾದಿ. ಒಂದೃಷ್ಟಿ ದೇವರು ಎಲ್ಲಾವರು ಸಮೀಪನೇ, ಆದರೆ ಅದು ಸ್ವಲ್ಪ ವ್ಯತ್ಯಾಸ ತೋರಿಸ್ತಿದ್ದಾರೆ ಅಷ್ಟೇ, ಹೊರತು ಬೇರೆ ಅಲ್ಲ. ದಕ್ಷಿಣಾಕ್ಷಿಮುಖಿ ಹೃದಯಸ್ಥಾದಿತಿ ತ್ರಯ ತಿಸ್ರ ದೂರಸ್ತತ್ವಾದಿ ತ್ರಯ ಪ್ರಕಾರ ಯತ ಏವಂ ಅವಸ್ಥಾತ್ರಯೇ ವಿನಿಯುಕ್ತ ಅಥೋ ಮೋಹೋ ಅವಸ್ಥಾ ಇತಿ ವಾ. ಮೋಹೋ ಅವಸ್ಥಾನಮೇವ ವಿಚಿತ್ಯತೆ ತಸ್ಯ ಈಶ್ವರಾಧೀನತ ಕುತೋ ನ ಚಿಂತ್ಯತೆ ಮೋಹ ಕಾರಣಾನಾಂ ಪೃಥಗಪಿ ದರ್ಶನಾದಿತ್ಯತಃ ಸೋಪಿ. ಅದೊಂದು ಪ್ರಶ್ನೆ ಹಾಕೊಂಡ್ರು, ನೀವು ಮೋಹ ಎಲ್ಲೆಲ್ಲಿ ಬರುತ್ತೆ ಹೇಳ್ತಾ ಇದ್ದೀರಿ, ಈಶ್ವರಾಧೀನ ಅಂಬುದು ಹೇಳ್ತಾನೆ ಇಲ್ಲ ಅಂತ ಕೇಳಿದರೆ, ಸೋಪಿ ತತಯೇವೇ ಇತಿ ಸಿದ್ಧಂ. ಇದು ದೇವರಾಧೀನ ಅಂತಾನೆ ಸ್ಪಷ್ಟ, ಅದು ಅಂಡರ್ಸ್ಟುಡ್ ಅಂತ ಹೇಳೋದಕ್ಕೋಸ್ಕರ ಸಿದ್ಧಂ ಅಂತ ಹೇಳ್ಬಿಟ್ಟು ಅವ್ನು ಪ್ರಶ್ನೆ ಶಿಷ್ಯ ಏನ್ ಪ್ರಶ್ನೆ ಕೇಳ್ತಾನೆ ಈಗ, ಇದು ಅದೆಲ್ಲ ಇರಲಿ ಆಮೇಲೆ ಆಗಲಿ ಎಲ್ಲಿರ್ತಾನೆ ಅಂತ ಹೇಳಿ, ಮೋಕ್ಷ ದೇವರ ಅಧೀನ ಹೌದೋ ಅಲ್ಲೋ ಮೂರ್ಛೆ ಮೂರ್ಛೆ ಅಂತ ಕೇಳಿದ್ರೆ, ಹೌದಪ್ಪ ಅದು ಇಟ್ಕೊಂಡೆ ಮುಂದೆ ಮಾತಾಡ್ತಿರೋದು ಅಂತ ಹೇಳಿದ. ಮೂರ್ಛಾವಸ್ಥೆ ಯಾರ ಅಧೀನ? ದೇವರ ಅಧೀನನೇ ಆಗಿದೆ. ಮೋಹೆಯ ಅವಸ್ಥಾನವೇವ ಚಿಂತ್ಯತೆ ತಸ್ಯ ಈಶ್ವರಾಧೀನತಾ ಕುತೂಲ ಚಿಂತ್ಯತೆ. ನೋಡಿ, ಅವಸ್ಥಾನ ಚಿಂತನೆ ಮಾಡ್ತಿದ್ದೀರಿ, ಅವನ ಅಧೀನ ಯಾಕೆ ಚಿಂತನೆ ಮಾಡ್ತಾ ಇಲ್ಲ ಅಂದ್ರೆ, ಮೋಹ ಕಾರಣ ನಮ್ಮ ಪೃಥಗಪಿ ದರ್ಶನಾದಿತ್ಯತಃ ಸೋಪಿ. ಕರ್ಮಾನುಸ್ಮೃತ್ಯಾದಿನೈವ ಮೋಹಸ್ಯಾಪಿ ಭಗವದ್ ಅಧೀನತ್ವಂ ಸಿದ್ಧಂ ಅಥೋ ನ ಚಿಂತ್ಯತೆ ಇತ್ಯರ್ಥ. ಕರ್ಮ ಅನುಸ್ಮೃತಿ ಶಬ್ದ ಹೇಳೇನು ಹೇಳಿದ್ವಲ್ಲ, ಅದಿಷ್ಟು ಕಾಮನ್ ಇದು ಕೂಡ ಮೂರ್ಛಾವಸ್ಥೆಗೆ. ದೇರ್ ಫೋರ್ ಭಗವದಾಧೀನತ್ವ ಸಿದ್ಧ, ಮತ್ತೇನು ಹೇಳಬೇಕಾಗಿಲ್ಲ. ಭಾವೇನ ತಾಮ್ ಉದಾಹರತಿ ಮೂರ್ಛೆ ಇದೆ. ಅದಕ್ಕೇನು ಆಧಾರ ಅಂದ್ರೆ ಮತ್ತೊಂದು ಕೊಟೇಶನ್, ಮೂರ್ಛಾ ಪ್ರಬೋಧನಂಚೈವ ಯತಯೇ ವಪ್ರವರ್ತತೆ ಸೈಷ ಪರಮೋ ಜ್ಞೇಯ ಪರಮಾನಂದ ಲಕ್ಷಣ ಇತಿ ಕೌರ್ಮೆ ಅತಏವ ಸಾರ್ಥಕೋಯಂ ವಿಚಾರ. ಆದ್ರಿಂದನೇ ವಿಷಯ ಎಂಬ ಸಾರ್ಥಕ ವಿಚಾರ. ಮೋಹಾವಸ್ಥೆ ಕಾಲಕ್ಕೆ ದೇವರು ಎಲ್ಲಿರ್ತಾನೆ ಎಂಬ ವಿಚಾರ ಎಂಬುದು ಸಾರ್ಥಕವಾದದ್ದು. ಅನಿಶ್ಚಿತ ಸ್ವರೂಪಸ್ಯ ಈಶ್ವರಾಧೀನತಾಯ ದುರ್ಜ್ಞಾನತ್ವ. ಮೊದಲು ಮೋಕ್ಷ ಮೋಹ ಅಂದ್ರೆ ಅಂತ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಅದು ಈಶ್ವರಾಧೀನ ಅಂತ ಹೇಳೋ ಪ್ರಶ್ನೆ ಬರೋದೇ ಇಲ್ಲ. ಒಂದು ವಸ್ತು ಪ್ರೂವ್ ಆದ ಮೇಲೆ ಯಾರಾಧೀನ ಅಂತ ಪ್ರಶ್ನೆ. ಒಂದು ವಸ್ತುವಿನಲ್ಲಿ ಯಾರಾಧೀನ ಅಂತ ಯಾರು ಕೇಳ್ತಾರೆ? ಸೊ ಮೂರ್ಛಾವಸ್ಥೆ ಎಸ್ಟಾಬ್ಲಿಷ್ ಮಾಡಬೇಕು ಫಸ್ಟ್, ಆಮೇಲೆ ಯಾರಾಧೀನ ಅಂತ ಹೇಳ್ಬೇಕಾದ್ರೆ ದೇವರಾಧೀನ ಅಂತ ಹೇಳ್ಬೇಕು. ಅನೇಕ ಪದಾರ್ಥಗಳಿರ್ತವೆ, ಇದ್ಯಾರ್ದು ಇದ್ಯಾರ್ದು ಅಂತ ಕೇಳ್ತಾರೆ. ಇಲ್ಲ ಇಲ್ಲ, ಇದ್ಯಾರ್ದು ಅಂತ ಯಾಕೆ ಕೇಳಕ್ ಹೋಗ್ತಾರೆ? ಸೊ ಮೂರ್ಛಾವಸ್ಥೆ ಬಂದ್ರೆ ಫಸ್ಟ್ ಏನ್ ಮಾಡಿದ್ರೆ, ಈಗ ಅರ್ಥೇ ಸಂಪತ್ತಿ ಅರ್ಥ ಸಂಪತ್ತಿ ಅಂತ ಡಿಫೈನ್ ಮಾಡಿದ್ರು, ಆಮೇಲೆ ದೇವರಾಧೀನ ಅಂತ ಹೇಳಿದ್ರೆ ಕನ್ಫರ್ಮ್ ಮಾಡಿದ್ರು. ಅನಿಶ್ಚಿತ ಸ್ವರೂಪಸ್ಯ ಈಶ್ವರಾಧೀನತಾಯಾಹ ದುರ್ಜ್ಞಾನತ್ವಾತ್ ಅಥೋ ಮೋಹಾವಸ್ಥಾಯಾಹ ಅಪಿ ಭಗವದ್ ಅಧೀನತ್ವಾತ್ ಮುಗ್ಧ ಪ್ರಾಪ್ಯತ್ವಾಚ ಮಹಾಮಹಾತ್ಮೇ ತತ್ರ ಭಕ್ತಿ ರೂಪಪನ್ನ ಇತಿ ಸಿದ್ಧಂ. ಈಗ ಮೂರ್ಛಾವಸ್ಥಾ ಪ್ರೇರಕರು ಪರಮಾತ್ಮನಾದ್ದರಿಂದ, ಅವನು ಮಹಾಮಹಿಮಾವಂತನಾದ್ದರಿಂದ ಅವನಿಗೆ ಅವನಲ್ಲಿ ಭಕ್ತಿ ಮಾಡೋದು, ಅವನ ತಿಳಿಯೋದು ಅತ್ಯಂತ ಸಾರ್ಥಕ ಅನ್ನೋದನ್ನು ತಿಳಿಸಿದರು. ಅರ್ಧ ಪ್ರವೇಶ ಆದರೆ ಅದು ಬುದ್ಧಿ ಹೇಳ್ತಾರೆ. ಅರ್ಧ ಪ್ರವೇಶ ಆದರೆ ಏನರ್ಥ? ಹೃದಯದಲ್ಲಿದ್ದಾರೆ, ಹೃದಯದಲ್ಲಿ ಜೀವ ಇದ್ದಾರೆ, ಪೂರ್ಣ ಪ್ರವೇಶ. ಗೊತ್ತಾಯ್ತಾ? ಕಣ್ಣೇನು ಹೃದಯ, ಕಣ್ಣಲ್ಲಿ ಇಲ್ಲ ಜೀವ, ಹೃದಯದಲ್ಲಿರೋದು. ಗೊತ್ತಾಯ್ತು? ದೂರಸ್ಥ ಐತಿ, ದೂರ ಎದ್ದು ಮಾಡ್ತಾರೆ. ಆಮೇಲೆ ಇವತ್ತು ಉದಾಹರಣೆಗೆ ನೀವು ಕೈಯಾಗಿ ಕಲಿಸ್ತೀರಿ, ಹತ್ರ ಇದೆ, ಆ ಈಕಡದಲ್ಲಿ ಮುಟ್ತೀರಿ, ಏನಾಯ್ತು? ಈಗ ಟಚ್ ಇದೆ ಎರಡಕ್ಕೂ ಕೂಡ, ಆದ್ರೆ ದೂರದಿಂದ ಮುಟ್ತಿದ್ದೀರಿ, ಬಿಸಿದ್ ಮುಟ್ತಾ ಇದ್ದೀರಿ, ಟಚ್ ಆಗ್ತಾ ಇಲ್ಲ. ಆಕ್ಚುಲಿ ಮುಟ್ಟೋದು ಕಾಮನ್ನೇ, ಏನ್ ಭಾವ ಕಿಲೋಮೀಟರ್ ಗಂಟೆ ದೂರ ಇಲ್ಲ. ಎಷ್ಟಿದೆ ಅದು? ಸ್ವಲ್ಪ ದೂರ ಇದೆ, ಸಾಧ ದೂರ ಅಂತ ಕರಿತೇವೆ ನಾವು. ಅರ್ಥ ಆಯ್ತಾ? ಈಗ ಸ್ವಲ್ಪ ದೂರ, ಇನ್ನೂ ಅರ್ಥ ಮಾಡ್ಕೊಳ್ಳಿ. ಯಾರು ವೃದ್ಧಿ ಸೂತಕದಲ್ಲಿ ಇರ್ತಾರೆ, ಏ ದೂರ ದೂರ ಅಂತ, ಎಷ್ಟೇ ಹತ್ರ ಇದ್ರು ಕೂಡ ಏನದು? ದೂರ. ಇಷ್ಟೇ ಇದ್ರು ಕೂಡ ದೂರ. ಅರ್ಥ ಆಯ್ತು? ಸೂತಕದಲ್ಲಿಲ್ಲ, ಹತ್ರ ಇದ್ರು ಹತ್ರ. ಅವರೆಲ್ಲ ಒಳಗೆ ಬಂದ್ಬಿಟ್ರೆ ಎಲ್ಲ ಹೊತ್ತರೆ ಮುಟ್ಬೋದು ಅಂತ ಹೇಳಿ, ಮುಟ್ಬೇಕು ಅಂತ ಏನಲ್ಲ, ಅವೈಲಬಲ್. ಈಗ ಸೊ ಜೀವ ಏನಾಗ್ತಾನೆ? ಹೃದಯದಲ್ಲಿ ಇಲ್ಲ, ಹೃದಯ ಪರಮಾತ್ಮ ಇಲ್ಲಿಗೆ ಬಂದ, ಜೀವ ಶಿಫ್ಟ್ ಆಗಲಿಕ್ಕೆ ಬರಲ್ಲ ಜೀವನಿಗೆ, ಅಲ್ಲೇ ಇರ್ತಾನೆ. ದೇವರು ಇಲ್ಲಿಗೆ ಬಂದ, ಜಾಗ್ರತ ಅವಸ್ಥೆ ಬಂತು. ದೇವರು ಸ್ವಲ್ಪ ದೂರ ಹೋದ, ಅವ್ರ ಸ್ವಪ್ನಾವಸ್ಥೆ ಬಂತು, ಕರೆಕ್ಟ್ ಇನ್ ಬಿಟ್ವೀನ್ ಬಂದ, ಅರ್ಥ ಪ್ರವೇಶ ಆಯ್ತು. ಅದೇನದು? ಮೂರ್ಛಾವಸ್ಥೆ ಅಷ್ಟೇ, ಅದರಿಂದ ಸಮಸ್ಯೆನೇ ಇಲ್ಲ. ಈಗ ಮುಂದಿನ ಪ್ರಶ್ನೆ ಶುರುವಾಯ್ತು. ಈಗ ಓ ಇದು ದೇವರು ಮೂವ್ ಆಗ್ತಾನೆ ಅಂತ ಆಯ್ತಲ್ಲ, ಕಣ್ಣಲ್ಲಿ ಅಲ್ಲಿ ಇಲ್ಲಿ ಆಗ್ತಾನೆ ಅಂತಲ್ಲ, ದೇವರಿಗೆ ಶಕ್ತಿ ವ್ಯತ್ಯಾಸ ಆಗುತ್ತೋ ಅಂತ ಪ್ರಶ್ನೆ. ಈಗ ಮನೆಯಲ್ಲಿದ್ದ ಹೋಮ್ ಪಿಚ್ಚರ್ ಶಕ್ತಿ ಜಾಸ್ತಿ, ಬೇರೆ ಕಡೆ ಹೋದ ಕಡಿಮೆ, ಅದೆಲ್ಲರಿಗೂ ಗೊತ್ತಿದೆ ಈಗಾಗಲೇ. ಅದೇ ರೀತಿ ದೇವರು ವ್ಯತ್ಯಾಸ ಆಗುತ್ತೋ ಅಂದ್ರೆ, ಸ್ಥಾನ ತೋಪಿ ಪರಸ್ಯ ಉಭಯಲಿಂಗಂ, ದೇವರಿಗೇನಿಲ್ಲ, ಅದು ಶಕ್ತಿ ವ್ಯತ್ಯಾಸ ಯಾವ ಕಾಲಕ್ಕಿಲ್ಲ ಅಂತ ಹೇಳ್ತಾರೆ. ಅದು ಇಂಪಾರ್ಟೆಂಟ್, ಅದು ನಾಳೆ. ಓ ವಾಯುದೇವರಿಗಿದೆ ಎಷ್ಟದು ನೆಗ್ಲಿಜಿಬಲ್, ದೇವರಿಗೆ ಎಷ್ಟೂ ಇಲ್ಲ, ಅದು ಒಪ್ಪಬೇಕಾದ್ರೆ. ಓಂ ಜನ್ಮಾದ್ಯಶ್ಚ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ ಯಮೂರಯ.